श्रीगुरुभ्यो नमः हरिः ओम् हयग्रीवम् चिदानन्दविग्रहम् सदनुग्रहम् दशग्रीवच्छिदम् शापान्मणिग्रीवविमोचनम् स्वनामग्रहणादेव निरस्तग्रहविग्रहम् वृन्दावनगतम् वन्दे ब्रह्मरुद्रेन्द्रवन्दितम् स्वान्तस्थानन्तशय्याय पूर्णज्ञानरसार्णसे उत्तुङ्गवक्तरङ्गाय मध्वदुग्धाब्धये नमः गुरुमखिलगुणज्ञम् सद्गुणैकाधिवासम् शमदमपरिनिष्ठम् सत्त्वनिष्ठम् वरिष्ठम् सकलसुदनशिष्टम् नित्यनिर्धूतकष्टम् हयमुखपदनिष्ठम् माम् भजन्तु प्रपन्नाः पूज्याय राघवेन्द्राय सत्यधर्मरताय च भजताम् कल्पवृक्षाय नमताम् कामधेनवे नीलाकराचितानन्तलीलागोपालपालितान् विद्यापयोनिधीन् वन्दे ब्रह्मविद्यागुरुन्मम ब्रह्मचर्यहरिप्रीतिसुविद्यावादशारिणः इष्टदान् कष्टहर्तॄन्नः विद्यामान्यान्मुनीन् नमः वादिराजपदद्वन्द्वावारिजासक्तमानसान् विश्वप्रियगुरून् वन्दे मन्दोहम् देवि शुद्धये सत्यम् सत्यम् पुनः सत्यम् विष्णुतीर्थप्रसादतः सर्वे कामा भवन्त्येव शपथो बिम्बसन्निधौ चिन्तामणिम् सभक्तानाम् कल्पवृक्षम् च कामदम् स्वामिनम् त्वाम् रघुप्रेमतीर्थम् वन्देह्यभीष्टदम् अज्ञानतिमिरच्छेदम् बुद्धिसम्पत्प्रदायकम् विज्ञानविमरम् शान्तम् विजयाख्यगुरुम् भजे श्रीगुरुभ्यो नमः हरिः ओम् ॐ जन्माद्यस्य यतोऽन्वजादितरतश्चार्थेष्वविघ्नस्वराट् तेने ब्रह्महृदायादिकवये मुह्यन्ति यम् सूरयः तेजो वारिमृदाम् यथा विमयो यत्र त्रिसर्गोऽमृषा धाम्ना स्वेन सदा निरस्तकुहकम् सत्यम् परम् धीमहि श्रीगुरुभ्यो नमः हरिः ओम् प्रह्लादराजर ಚರಿತ್ರೆಯನ್ನ ಹೇಳಲಿಕ್ಕೆ ಶುರು ಮಾಡುತ್ತಾ ಇದ್ದಾರೆ. ಭಗವಂತ ಎಲ್ಲರಿಗೂ ಸಮನೆ, ಮೂರು ಗುಣದವರಿಗೂ ಸಮ, ಮೂರು ಗುಣದವರಿಗೆ ಸಮನಾದಂಥ ಶ್ರೀಹರಿ ಜಯಕಾಲೇತು ಸತ್ವಸ್ಯ, ಸತ್ವಗುಣಕ್ಕೆ ಜಯಕಾಲ ಬಂದಾಗ ದೇವತೆಗಳನ್ನ ಋಷಿಗಳನ್ನ ಮೇಲಕ್ಕೆ ತರ್ತಾನೆ. ರಜಸಃ ಅಸುರಾನ್, ರಜೋಗುಣಕ್ಕೆ ಉನ್ನಾಹ ಕಾಲ ಬಂದಾಗ ಅಸುರರನ್ನು ಮೇಲಕ್ಕೆ ತರ್ತಾನೆ. ತಮಸೋ ಯಕ್ಷರಕ್ಷಾಂಸಿ, ತಮೋ ಗುಣಕ್ಕೆ ಉನ್ನಾಹ ಕಾಲ ಬಂದಾಗ ಯಕ್ಷರನ್ನ ರಾಕ್ಷಸರನ್ನ ಮೇಲಕ್ಕೆ ತರ್ತಾನೆ. ತತ್ ಕಾಲಾನುಗುಣ ಅಭಜನ್, ಆಯಾ ಕಾಲಕ್ಕೆ ತಕ್ಕಂತೆ ಅವರನ್ನ ಮೇಲಕ್ಕೆ ತರ್ತಾ ಇದ್ದಾನೆ. ಆದ್ದರಿಂದ ಅವನಿಗೆ ಯಾವ ವೈಷಮ್ಯ ಇಲ್ಲ ಅಂತ ಹೇಳಲಿಕ್ಕಾಗಿ ಧರ್ಮರಾಜರು ಪ್ರಶ್ನೆ ಮಾಡಿದ ಶಿಶುಪಾಲನ ವಿಷಯಕ್ಕಾಗಿ ನಾರದರು ಉತ್ತರ ಕೊಟ್ರು. ಶುದ್ಧನಾದ ಭಾಗವತ ಧರ್ಮದಲ್ಲೇ ರತನಾಗಿರತಕ್ಕಂಥ ಪ್ರಹ್ಲಾದನ ಮೇಲೆ ದ್ರೋಹವನ್ನ ಮಾಡಲಿಕ್ಕೆ ಹೋಗಿ ಹಿರಣ್ಯಕಶಿಪು ತಾನೇ ಸತ್ತ. ಅವಾಗ ಹೇಳುತ್ತಾರೆ, ಈ ಮಕ್ಕಳ ಮೇಲೆ ತಂದೆ ತಾಯಿಗಳಿಗೆ ಸಹಜವಾಗಿ ಅಭಿಮಾನ ಇರುತ್ತೆ ಅಂತಹದ್ದು ಪ್ರಹ್ಲಾದ. ಪ್ರಹ್ಲಾದೇಪಿ ಅಚ್ಯುತಾತ್ಮನಿ, ಅಚ್ಯುತಾತ್ಮ ಅಂತ ಕರೀತಾರೆ. ಬಿಂಬೋಪಾಸಕರಾಗಿರತಕ್ಕಂತಹ ಅಚ್ಯುತ ಅಂದರೆ ಯಾರು? ಜೀವರ ಹೃದಯ ಸ್ಥಾನವನ್ನು ಎಡಬಿಡದೆ ಹಾಗೆ ಅವರನ್ನು ರಕ್ಷಣೆ ಮಾಡತಕ್ಕಂಥ ಸ್ವಾಮಿಯನ್ನ ಅಚ್ಯುತ ಅಂತ ಕರೀತಾರೆ. ಅಂತ ಅಚ್ಯುತಾತ್ಮರು, ಬಿಂಬೋಪಾಸಕರಾದಂಥ ಪ್ರಹ್ಲಾದರಾಜರು, ಅವರ ಮೇಲೆ ತಂದೆಗೆ ಯಾಕೆ ಸಿಟ್ಟು ಬಂತು? ಸಹ ಒಳ್ಳೆ ಹುಡುಗರಲ್ವಾ? ಅಷ್ಟೇ ಅಲ್ಲ, ಅಲ್ಲಿ ಹೇಳುತ್ತಾರೆ ಬಿಂಬೋಪಾಸನೆಯ ಸಾರವೇ ಹೀಗೆ, ನಮಸ್ವಾಮಿ ಹರಿರನಿತ್ಯಂ ಸರ್ವಸ್ಯ ಪತಿರೇವಚ ಅಂತ ಹೇಳಿದಾಗ ಜಗತ್ತೆಲ್ಲ ವಶ ಆಗಿಬಿಡುತ್ತೆ. ಅಂಥ ಉಪಾಸನೆ ಮಾಡುವಂಥವರಿಗೆ ಜಗತ್ತಿನಲ್ಲಿ ಯಾರೂ ಅವರಿಗೆ ಶತ್ರುಗಳೇ ಉರಿಯೋದಿಲ್ಲ. ಇವರೇನೋ ಬಿಂಬೋಪಾಸಕರು ಅಂತ ಶಾಸ್ತ್ರ ಹೇಳುತ್ತಾ ಇದೆ. ಅಂಥ ಕಾಲಕ್ಕೆ ಫಲ ಯಾಕೆ ಕಂಡಿಲ್ಲ? ಪ್ರಹ್ಲಾದರಾಜರು ಬಿಂಬೋಪಾಸಕರು ಎಂಬುದು ಸಿದ್ಧ, ಶಾಸ್ತ್ರ ಹೇಳ್ತಾ ಇದೆ. ಬಿಂಬೋಪಾಸಕರಾಗಿದ್ದಾಗ ಮತ್ತೆ ಅವರಲ್ಲಿ ಆ ಬಿಂಬೋಪಾಸನೆ ಫಲ ಯಾರು ಶತ್ರುಗಳು ಇರಬಾರದು ಎಂಬುದು ಯಾಕೆ ಕಾಣತಾ ಇಲ್ಲ ಅಂತ ಆಳವಾದ ಪ್ರಶ್ನೆ. ಆದರೆ ಅಪ್ಪ ಮಗ ಒಳ್ಳೆಯವನಾದಾಗ ಯಾಕೆ ದ್ರೋಹ ಮಾಡಿದ ಅಂತ ಎರಡನೇ ಪ್ರಶ್ನೆ. ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ಬಿಂಬೋಪಾಸನೆಯ ಫಲ ಶತ್ರುತ್ವ ರಾಹಿತ್ಯ. ಯಾರು ಶತ್ರುಗಳಿರಲ್ಲ, ಯಾರಿರಲ್ಲ, ಸಜ್ಜನರಾದವರು ಯಾರು ಇರಲ್ಲ ಅಂತ ಹೇಳ್ತಾರೆ. ಬಿಂಬೋಪಾಸನೆಯ ಮುಖ ಎರಡು ಮುಖ. ಒಂದು ಭಗವಂತನ ಚಿಂತನೆ ಮಾಡುವುದಾದರೆ ಭಗವದ್ವೇಷಿಗಳಲ್ಲಿ ವಿಶೇಷ ದ್ವೇಷ ಮಾಡುವುದು ಬಿಂಬೋಪಾಸನೆಯ ಎರಡನೆಯ ಮುಖ. ಅದಕ್ಕೆ ಹರಿಕಥಾಮೃತ ಸಾರದಲ್ಲಿ ಹೇಳ್ತಾರಲ್ಲ, ಮಿಥ್ಯಾವಾದಿಗಳಲ್ಲಿ ಮಿಥ್ಯಾವಾದದಲ್ಲಿ ಪ್ರದ್ವೇಷ ನಿತ್ಯದಲ್ಲಿ ಅಂತ ಹೇಳ್ತಾರೆ. ಅದರಿಂದ ಪ್ರಹ್ಲಾದರಾದರು ಆ ಉಪಾಸನೆ ಮಾಡಿದರೂ ಕೂಡ ಅವರಿಗೆ ಸಜ್ಜನರಾದವರು ಯಾರೂ ದ್ವೇಷಿಗಳಿಲ್ಲ. ದುರ್ಜನನಾದಂಥ ಹಿರಣ್ಯಕಶಿಪು ಅವರ ಮೇಲೆ ದ್ವೇಷ ಮಾಡಿದ್ದು ಸಹಜವೇ ಆಗಿದೆ. ಯಾಕೆ ಪ್ರಹ್ಲಾದರಾಜರೇ ದ್ವೇಷ ಮಾಡುತ್ತಾ ಇದ್ರು ಅವನನ್ನ, ಏನಂತ ಹರಿದ್ವೇಷಿ ಅಂತ ದ್ವೇಷ ಮಾಡುತ್ತಾ ಇದ್ರು. ಆದ್ರಿಂದ ಅಂಥವರಿಗೆ ಇವರ ಮೇಲೆ ಸಿಟ್ಟು ಬರೋ ಸಹಜವೇ ಆಗಿದೆ. ನಂತರ ಆ ಹಿರಣ್ಯಕಶಿಪುವಿನ ಆ ಚರಿತ್ರೆಯನ್ನ ಪರಿಚಯ ಮಾಡಿಕೊಳ್ತಾ ಹೋಗ್ತಾರೆ. ಹಿರಣ್ಯಾಕ್ಷ ವರಾಹದೇವರಿಂದ ಸತ್ತ. ಅಂಥ ಕಾಲಕ್ಕೆ ಹಿರಣ್ಯಕಶಿಪು ಎಲ್ಲರನ್ನ ತನ್ನವರನ್ನ ಕರೀತಾನೆ. ಕರೆದು ಅವರನ್ನೆಲ್ಲರನ್ನು ಕೂಡ ಈ ಹರಿಯನ್ನು ಸಂಹಾರ ಮಾಡಬೇಕು ಹೊರಡೋಣ ಬನ್ನಿ. ಹರಿಯನ್ನು ಸಂಹಾರ ಮಾಡೋದು ಅಂದ್ರೆ ದೇವರು ಕೊಲ್ಲಿಕ್ಕಾಗುತ್ತೆ ಆಗಲ್ಲ. ಆದರೆ ಅಲ್ಲಿ ಎರಡು ಮಾತುಗಳು ಬರ್ತಾ ಇವೆ. ಒಂದು ಕಡೆ ಹೇಳ್ತಾನೆ ಹಿರಣ್ಯಕಶಿಪು ತಾಯಿಗೆ ಹೇಳ್ತಾ, ಅಮ್ಮ ಜೀವನಿಗೆ ಸಾವಿಲ್ಲ, ಆತ್ಮಗೆ ಸಾವಿಲ್ಲ ಅಂತ. ಇನ್ನೊಂದು ಕಡೆ ಇಲ್ಲಿ ಹೇಳ್ತಾನೆ ವಿಷ್ಣುವನ್ನು ಕೊಂದು ಬಿಡುತ್ತೇನೆ. ಸ್ಪ್ಲಿಟ್ ಪರ್ಸನಾಲಿಟಿ ಅಂತ ಚೆನ್ನಾಗಿ ಅರ್ಥ ಆಗುತ್ತೆ. ಅಂದರೆ ಒಳಗೆ ಇಬ್ಬರು ಕೂತಿದ್ದಾರೆ ಅಂತ ಚೆನ್ನಾಗಿ ಅರ್ಥ ಆಗುತ್ತೆ. ಮತ್ತೆ ನಮ್ಮಲ್ಲಿ ಹಾಗೆ ಬಂದಾಗ ನಮ್ಮಲ್ಲಿ ಇಬ್ಬರು ಇದ್ದಾರೆ ಅಂತ ತಿಳಿಬೇಕಾ? ಹೌದಲ್ವಾ? ಇಲ್ಲ, ನಮ್ಮ ತಲೆ ಕೆಟ್ಟಿದೆ ಅಂತ ಹೇಳ್ಕೊಂಡ್ರೆ ಸಾಕು ಅಲ್ವಾ? ಯಾಕೆ ಅಲ್ಲಿ ನಿರ್ಣಯ ಆಗಿತ್ತು ಇಬ್ಬರಿದ್ದಾರೆ ಅಂತ. ಅದರಿಂದ ಆ ಪ್ರವೃತ್ತಿ ಹಾಗೆ ಒಬ್ಬರಿಗೇನೆ ಹಾಗಾದ್ರೆ ಏನ್ ಮಾಡ್ಬೇಕು? ಏನಿಲ್ಲ, ಪ್ರಾರಂಭ ತನ್ನಾಗಿಲ್ಲ ಅಂತ ಅದಕ್ಕೆ ಬುದ್ಧಿ ಪರಿವರ್ತನೆ ಆಗುತ್ತೆ. ಅವಾಗ ಹಿರಣ್ಯಕಶಿಪು ಎಲ್ಲರನ್ನ ಕರೆದು ಹೇಳ್ತಾ ಇದ್ದಾನೆ, ಈ ಹರಿ ಇದ್ದಾನಲ್ಲ, ಹರಿ ಬಹಳ ಕೆಟ್ಟವ, ಸಮೋಪಿ, ಇವ ಸಮನಾಗಿರಬೇಕಾಗಿತ್ತು ಎಲ್ಲರಿಗೂ ಕೂಡ. ಉಪಧಾವನೆ ಅಂದರೆ ಈ ದೇವತೆಗಳು ಕೊಡುವಂತಹ ಎಲ್ಲಾ ಉಪಚಾರಗಳು, ನಾನಾ ಉಪಚಾರ ಮಾಡುತ್ತಾರೆ, ಅದಕ್ಕಾಗಿ ಅವ್ರ ಹಿಂದೆ ಹೋಗಿಬಿಡುತ್ತಾರೆ. ಅಷ್ಟೇ ಅಲ್ಲ, ಬಾಲಸೇವ ಅಸ್ಥಿರಾತ್ಮನಃ ಭಜಂತಂ ಭಜಮಾನಸ್ಯ. ಯಾರು ತನ್ನ ಹುಡುಗರಿರ್ತಾರೆ, ಚಾಕ್ಲೆಟ್ ಯಾರು ಕೊಟ್ಟ ಅವ್ರ ಹತ್ರ ಹೋಗ್ತಾರೆ. ಆಧರಾಗಿದ್ದಾನೆ ಈ ಹರಿ, ಬ್ರಹ್ಮದೇವರ ತರ ಡಿಗ್ನಿಫೈಡ್ ಅಲ್ಲ. ಯಾವಾಗೂ ಆಡ್ತಾನೆ, ಏನೋ ಒಂದು ಮಾಡ್ತಾ ಇರ್ತಾನೆ. ಇವನ್ ನೋಡಿದ್ರೆ ನಮಗಾಗಲ್ಲ, ಹರಿಯನ್ನು ಕಂಡ್ರೆ ಸಾಕು, ಯಾರಿಗೂ ಆಗಿಲ್ಲ. ನೋಡಿ, ಇಷ್ಟುವರೆಗೆ ಬ್ರಹ್ಮದೇವ ಯಾವ ದೈತ್ಯನ ಕೊಂದ್ರ? ಎಲ್ಲೂ ಸಿಕ್ಕಿಲ್ಲ. ಒಂದು ಕಡೆ ಮಾತ್ರ ಇಲ್ಲಿ ಪುಷ್ಕರ ಕ್ಷೇತ್ರ ಮಹಾತ್ಮ ಹೇಳುವಾಗ, ಪುಷ್ಕರ ಸರೋವರ ಹೇಗಾಯಿತು ಅಂದ್ರೆ, ವಜ್ರನಾಭ ಎಂಬ ದೈತ್ಯ ಬಂದಾಗ ಕೈಯಲ್ಲಿದ್ದ ಕಮಲವನ್ನೆಸೆದು ಕೊಂದು ಬಿಡ್ತಾರೆ. ಕಮಲವೇ ಕೊಂದು ಬಿಡುತ್ತೆ. ಕಮಲ ಕೊಲ್ಲುತ್ತಾ ಅಂದ್ರೆ ಅಲ್ಲಿ ಅವರೇ ನಿಂತಿರ್ತಾರಾದ್ದರಿಂದ ಭಗವಂತನ ರೂಪ ನಿಂತಿರುತ್ತೆ, ಸಂಹಾರ ಆಯಿತು. ಆ ರೀತಿಯಲ್ಲಿ ಹರಿಯನ್ನ ಕೊಲ್ಲೋಣ. ಅಲ್ಲ, ಹರಿಯನ್ನ ಕೊಲ್ಲಿಕ್ಕಾಗುತ್ತಾ? ಓ, ನಮ್ಮ ಥರನೇ ಅವ ಕೂಡ, ನನ್ನಂತೆ ಹರಿ. ಆ ಹರಿಯನ್ನ ಕೊಂದು, ಹರಿಗೆ ಒಳ್ಳೆ ತುಂಬಾ ಮೈ ತುಂಬಾ ರಕ್ತ ಜಾಸ್ತಿ. ಭೂರಿಣ ರುಧಿರೇಣ ವೈ, ಶ್ರೀನಿವಾಸನಾಗಿ ತೋರಿಸಿದ್ನಲ್ಲ, ಏಳು ತಾಳ ಪ್ರಮಾಣದಷ್ಟು ರಕ್ತ ಹರಿತಾ ಬಂತು. ಯಾಕಷ್ಟು ಹರಿತಾನೆ? ರಕ್ತವೇ ಇಲ್ಲ ಅಂತ ಜ್ಞಾನಿಗಳಿಗೆ ಗೊತ್ತಲ್ಲ. ಇಲ್ಲ, ದೈತ್ಯರಿಗೆ ಕನ್ಫರ್ಮೇಶನ್ ಬರಲಿಕ್ಕೆ ಅವರಿಗೆಲ್ಲ, ಅಯ್ಯೋ ಇವನಲ್ಲಿ ತುಂಬಾ ರಕ್ತ ಕೂತಿದೆ, ನಮ್ಮ ಥರನೇ ರಕ್ತ ಜಾಸ್ತಿ ಇದೆ, ಶಕ್ತಿ ಜಾಸ್ತಿ ಇರುತ್ತೆ ಅಂತ ತಲೆ ಕಲ್ಪನೆ. ಭೂರಿಣ ರುಧಿರೇಣ ವೈ ಯುದ್ಧ ಪ್ರಿಯಂ ಭ್ರಾತರಂ ತರ್ಪಯಿಷ್ಯ. ನನ್ನ ಶೂಲದಿಂದ ಆ ಹರಿಯ ತಲೆಯನ್ನು ಕತ್ತರಿಸಿ ಆ ರಕ್ತದಿಂದ ತರ್ಪಣ ಕೊಡುತ್ತೇನೆ ಅಂತ ಇಷ್ಟು ಹೇಳಿ ಅವನಲ್ಲಿ ಸದ್ಯಕ್ಕೆ ಕೊಲ್ಲಿಕ್ಕಾಗಲ್ಲ, ಬಲ ಜಾಸ್ತಿ ಇದೆ. ಆ ಬಲ ಇಲ್ಲದೆ ಮಾಡಬೇಕಾದ್ರೆ ಏನ್ ಮಾಡಬೇಕು? ಅದಕ್ಕೆ ಹೇಳಿದ್ರು, ಊಟ ಕಮ್ಮಿ ಮಾಡಿದ್ರೆ ಬಲ ಕಮ್ಮಿ ಆಗುತ್ತೆ. ಈ ಹರಿಗೆ ಊಟ ಯಾರು ಕೊಡ್ತಾರೆ? ಬ್ರಾಹ್ಮಣರೇ ಸುಮ್ಮನೆ ಕೊಡಲ್ಲ. ಯಜ್ಞಾಪವಾನ ಹೋಮ ಇದು ಅದು ಇಟ್ಕೊಂಡು ಎಲ್ಲ ಯಾಗಗಳು ಮಾಡ್ತಾ ಬರ್ತಾರೆ, ಅವನಿಗೆ ಬಲಿಷ್ಠನಾಗ್ತಾ ಇದ್ದಾನೆ. ಅದಕ್ಕೆ ಈ ಬ್ರಾಹ್ಮಣರನ್ನ ಆಕಳುಗಳನ್ನ ಯಜ್ಞಶಾಲೆಗಳನ್ನ ಧ್ವಂಸ ಮಾಡಿಬಿಟ್ರೆ ಇನ್ನು ಮತ್ತು ಬರದೆ ಅವಾಗೇನಾಗುತ್ತೆ? ಯಾವ ಹರಿಗೆ ಯಾರು ಕೂಡ ಆಹುತಿ ಕೊಡುವುದಿಲ್ಲ, ಅವನಿಗೆ ಬಲ ಬರಲ್ಲ, ಬಡಕಲಾಗ್ತಾನೆ. ಅವಾಗ ಕೊಂದು ಬಿಟ್ರೆ ಆಯಿತು. ಅದಕ್ಕೇನ್ ಮಾಡೋದು ನಾವು? ಇವ ಸದ್ಯಕ್ಕೆ ಹೋಗಿ ಎಲ್ಲ ಆಕಳುಗಳನ್ನ ಆದ ಮೇಲೆ ಬ್ರಾಹ್ಮಣರನ್ನ ಯಜ್ಞ ಶಾಲೆಗಳನ್ನ ಎಲ್ಲ ಧ್ವಂಸ ಮಾಡಿ ಬನ್ನಿ. ಮೊದಲೇ ಇಷ್ಟವಾದ ಕೆಲಸ ರಾಜನ ಅಪ್ಪಣೆ ಆಗಿದೆ, ಹೇಳದೇನೆ ಮಾಡ್ತಾ ಇರ್ತಾರೆ. ನಾ ಹೇಳಿದ ಮೇಲೆ ಹೇಳಬೇಕಾ? ಬೇಕಾದಷ್ಟು ಹೊರಟು ಅತ್ತ ಅವರಿಗೆ ಆದೇಶ ಕೊಟ್ಟ ದೈತ್ಯ ಕೂತ ಜಯದ್ದ. ಇತ್ತ ತಾಯಿ ಹಿರಣ್ಯಕ್ಷನ ಹೆಂಡತಿ ವೃಷಭಾನು ಅವರ ಮಕ್ಕಳು ಎಲ್ಲರೂ ಅಳತಾ ಇದ್ದಾರೆ. ಯಾರಿಗಾಗಿ? ಹಿರಣ್ಯಾಕ್ಷನಿಗಾಗಿ ಅಳತಾ ಇದ್ದಾರೆ. ಅಂತಹ ಕಾಲಕ್ಕೆ ಉಪದೇಶ ಕೊಡ್ತಾ ಇದ್ದಾನೆ. ಅಂಬ ಅಂಬ ಹೇ ವಧು ಪುತ್ರಾಹ ವೀರಂ ಮಾರ್ಹತ ಸೂಚಿತಂ. ವೀರ ಸತ್ತಿದ್ದಾನೆ, ಅವನಿಗಾಗಿ ಅಳಬೇಡಿ. ಯಾಕೆ ಅಳಬಾರದು? ರಿಪೋರಭಿಮುಖೇ ಶ್ಲಾಘ್ಯ ವೀರಾಣ ಮಧೀಪ್ಸಿತ. ವೀರರಾದವರಿಗೆ ಶತ್ರುಗಳ ಎದುರಿಗೆ ಸತ್ತರೆ ಅವಾಗ ಅಳಬಾರ್ದಂತೆ, ಚೆನ್ನಾಗಬೇಕಂತೆ. ಮನೆಗೆ ಸತ್ತು ಹೋದ್ರೆ ಅಳಬೇಕಂತೆ. ಅಯ್ಯೋ ವೀರನಾಗಿ ಹುಟ್ಟಿದ್ದಾನೆ, ಮನೆಯಲ್ಲೇ ಸತ್ತು ಹೋದ ಅಂತ ಅಳಬೇಕಂತೆ. ಅವರು ಶತ್ರುಗಳಿಂದ ಹೋರಾಡತಾ ಸತ್ತರೆ ಆನಂದವಾಗಿ ನಗ್ತಾರಂತೆ. ಯಾರು? ಕ್ಷತ್ರಿಯರ ಹೆಂಡತಿಯರು. ನೀವು ಹಾಗೆ ಇರಬೇಕು, ಯಾಕೆ ಅಳತಾ ಇದ್ದೀರಿ? ಸರಿಯೇ, ಹಾಗಲ್ಲ, ನಮ್ಮನ್ನ ಬಿಟ್ಟು ಹೋದನಲ್ಲ, ಬಿಟ್ಟು ಹೋದದ್ದಕ್ಕೆ ನಾವು ಅಳತೀವಿ. ಹಾಗೂ ಅಳಬಾರದಮ್ಮ. ಯಾಕೆ? ಯಾರಿಗೂ ಸಾವು ಬಾರದೆ ಇವನೊಬ್ಬನಿಗೆ ಸಾವು ಬಂದಿದ್ರೆ ಇವಾಗ ಅಳೋದಕ್ಕೆ ಚೆನ್ನಾಗಿರುತ್ತೆ. ಸತ್ತವರಿಗೆ ಅಳಬೇಕೆ ಅಂತ ಹೇಳ್ತಾರೆ ಕನಕದಾಸರು. ಆ ರೀತಿಯಲ್ಲಿ ಅಳಬೇಡಿ. ಇಲ್ಲಯ್ಯ, ಅಳತೀವಿ ಸ್ವಲ್ಪ ಆದ್ರೂ, ನಮ್ ಬಿಟ್ಟು ಹೋದನಲ್ಲ. ಅದಕ್ಕೆ ಹೇಳ್ತಾರೆ, ಯಾರು ಬಿಡಲ್ಲ? ಜೀವಾನಾಮಿಹ ಸಂವಾಸ ಪ್ರಪಾಯಾಮಿವ ಸುವ್ರತೆ. ಅರವಟ್ಟಿಗೆ ಎಲ್ಲೋ ಎಲ್ಲೋ ಒಂದು ಕಡೆ ಎಲ್ಲರೂ ಗುಂಪಾಗಿ ಸೇರುವ ಜಾಗದಲ್ಲಿ ಎಲ್ಲರೂ ಸ್ವಲ್ಪ ಹೊತ್ತು ಸೇರಿ ಮುಂದಕ್ಕೆ ಹೋಗಿ ಬಿಡ್ತಾರೆ. ಅಂತ ಕಾಲಕ್ಕೆ ಯಾರಿಗೆ ಯಾರೋ ಪುರಂದರ ವಿಠಲ, ಯಾರೂ ಇಲ್ಲ. ಆ ತರ ಎಲ್ಲರೂ ಸೇರಿದ್ದೀವಿ ಅರವಟ್ಟಿಗೆ ಎಲ್ಲೋ ಇನ್ನೊಂದು ಕೊಡೋ ಒಂದು ಗಂಟೆಯೋ ಒಂದು ದಿನವೋ, ಯಾತ್ರೆಗೆ ಹೋದ್ರೆ 9 ದಿನವೋ 10 ದಿನವೋ ಒಟ್ಟಿಗೆ ಇರ್ತೇವೆ. ಆದಮೇಲೆ ಹೊರಟೋಗ್ತೀವಿ. ಇಲ್ಲಿ 100 ವರ್ಷ ಅಷ್ಟೇ, ಸ್ವಲ್ಪ ಜಾಸ್ತಿ ಹೆಚ್ಚಿಗೆ ಏನು ಅಫೆಕ್ಷನ್ ಬೆಳೆಯುತ್ತೆ. 100 ವರ್ಷ ಒಂದು ಕಡೆ ಇದ್ರೆ ತುಂಬಾ ಒದ್ದಾಟ ಜಾಸ್ತಿ ಆಗುತ್ತೆ. ಅದರಿಂದ ಹೋಗೋದು. ಆದರೆ ಇದಕ್ಕೆ ಮೆಡಿಸಿನ್ ಏನು? ಎಲ್ಲರೂ ಬಂದಿದ್ದೇವೆ, ಎಲ್ಲರೂ ಸೇರಿದ್ದೀವಿ, ಒಬ್ಬರ ಮೇಲೆ ಒಬ್ಬರಿಗೆ ಅಂಟು ಜಾಸ್ತಿ ಆಗೋಗ್ಬಿಟ್ಟಿದೆ. ಬಿಡಿಸಿಕೊಳ್ಳಾರದ ಅಂಟು ನಮ್ಮಲ್ಲಿ ಬಿದ್ದುಬಿಟ್ಟಿದೆ. ಮತ್ತೆ ಈ ಅಂಟನ್ನ ಕಳ್ಕೋಬೇಕಾದ್ರೆ ಹೇಗೆ? ಹೋಗಲ್ಲಲ್ಲ, ದುಃಖ ಜಾಸ್ತಿ ಇದಲ್ಲ. ಅದಕ್ಕಂದ್ರು ಅಂಟು ಬಂದಾಗ್ಲಿಂದ ಶುರು ಮಾಡಿ ಜಪ ಅಂದ್ರು. ಏನು ಇದು? ಯಾವಾಗೂ ಬಿಟ್ಟು ಹೋಗೋದೆ, ಬಿಟ್ಟು ಹೋಗೋದೆ, ಬಿಟ್ಟು ಹೋಗೋದೆ ಅಂತ ಹೇಳ್ತಾರೆ. ಯಾವ ಅಂಟು ಬರ್ಲಿಕ್ಕೆ ಶುರು ಮಾಡುತ್ತೋ ಅವಾಗ ಜಪ ಶುರು ಮಾಡ್ಬೇಕಂತೆ. ಇದು ಬರ್ತಾ ಇದೆ ಅಂದ ಕೂಡಲೇ ಇದು ಹೋಗೋದೆ ಅಂತ ಖಚಿತ. ಅದು ಯಾವಾಗ ಹೋಗುತ್ತೋ ಗೊತ್ತಿಲ್ಲ. ಅದಕ್ಕೆ ಮನಸ್ಸಲ್ಲಿ ಸ್ಥಿರ ಮಾಡಿಕೊಳ್ತಾನೆ ಇರಬೇಕು. ಅವಾಗ ಏನಾಗುತ್ತೆ? ಒಂದು ದಿವಸ ಒಂದು ಫೈನ್ ಡೇ ಸಡನ್ ಶಾಕ್ ಕೊಡುತ್ತದು. ವ್ಯಕ್ತಿ ಆದ್ರೂ ಪದಾರ್ಥ ಆದ್ರೂ ನಾ ಹೊರಟೆ ಅಂತ ಅವಾಗ ಅಯ್ಯೋ ಅಪ್ಪ ಅಂತ ಉರುಳಾಡಿ ಏನು ಬೇಕಾಗಿಲ್ಲ. ಮೊದಲಿಂದ ಮನಸ್ಸು ಜಪ ಮಾಡ್ತಾನೆ ಇದ್ದೀವಿ. ಏನಂತ ಇದು ಹೋಗುತ್ತೆ 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 ಹೋಗುತ್ತೆ, ಹೋಯ್ತಾ ಹೋಯ್ತಾ ಹರೇ ಕೃಷ್ಣ, ಯಾವ ದುಃಖ ಇರಲ್ಲ. ಅದಕ್ಕೆ ಇವೆಲ್ಲ ಹೋಗುತ್ತೆ ಇವೆಲ್ಲ ಹೋಗುತ್ತೆ ಅಂದ್ರೆ ಚೆನ್ನಾಗಿರಲ್ಲ. ಪಕ್ಕದಿದ್ದವ್ರು ಕೇಳೋದು ಚೆನ್ನಾಗಿರಲ್ಲ. ಯಾಕಪ್ಪ ಯಾವಾಗ ಹೋಗ್ತಾರೆ ಹೋಗ್ತಾರೆ ಅಂತ ಇರ್ತಾರೆ ಇವರು. ಆಗ್ಬೇಡ, ಅದಕ್ಕೆ ಸ್ವಲ್ಪ ಪಾಲಿಶ್ ಇರಬೇಕು, ಒಳಗದೇ ಇರಬೇಕು. ಹೇಗೆ? ದೇವ ನಿನ್ನಧೀನ. ಹೇ, ಇದು ಭಗವಂತನ ಉಪಾಸನಾ ಅಂದ್ರೆ ಹೇಗೆ? ಆತ್ಮ ಸಮರ್ಪಣ, ಆತ್ಮೀಯ ಸಮರ್ಪಣ ಅಂತ ಎರಡು. ಆತ್ಮ ಸಮರ್ಪಣ ಅಂದ್ರೆ ನಾನು ನಿನ್ನಧೀನ. ಆತ್ಮೀಯ ಸಮರ್ಪಣ ಅಂದ್ರೆ ನನ್ನವರು ಪದಾರ್ಥಗಳು ಎಲ್ಲ ನಿನ್ನಧೀನ. ಇದು ಅನ್ಲಿಕ್ಕೆ ಚೆನ್ನಾಗಿರುತ್ತೆ, ಪಾಲಿಶ್ಡ್. ಆದರೆ ಆತ್ಮೀಯ ಸಮರ್ಪಣ ಅಂದಾಗ ಪದಾರ್ಥಗಳನ್ನೆಲ್ಲ ದಿನಾಗೂ ನೋಡ್ತಾ ಇರುವ ಕಾಲಕ್ಕೆ ಜಪ ಮಾಡಲೇಬೇಕಂತೆ. ಒಳ್ಳೆ ಕಾರ್ ತಗೊಂಡಿದ್ದೀರಾ, ಮನೆ ಚೆನ್ನಾಗಿದೆ, ಎಲ್ಲರೂ ಹೇಳ್ತಾರೆ ಬಹಳ ಚೆನ್ನಾಗಿದೆ ಮನೆ ಅದು ಅಂತ ಹೇಳಿದಾಗ ದಿನಾಗೂ ಆ ಪದಾರ್ಥಗಳು ನೋಡಿದಾಗೆಲ್ಲ ಇದು ಹೋಗುತ್ತೆ, ಇದು ಹೋಗುತ್ತೆ, ಇದು ಹೋಗುತ್ತೆ ಅಂದ್ರೆ ಯಾವಾಗ ಆದ್ರೂ ಹೋಗುತ್ತೆ. ಒಂದ ಅದು ಹೋಗುತ್ತೆ, ಒಂದ ನಾನೇ ಹೋಗ್ತೀನಿ, ಎರಡರಲ್ಲಿ ಯಾವುದೋ ಒಂದು ಆಪ್ಷನ್. ಆದ್ದರಿಂದ ನಿತ್ಯ ಚಿಂತನೆ ಮಾಡಬೇಕಂತೆ. ಹರೇ, ಇದು ನಿನ್ನ ಅಧೀನ, ನೀನು ಎಷ್ಟು ಕಾಲ ಇಟ್ಟಿರ್ತೀಯೋ ಇರುತ್ತೆ, ಆದಮೇಲೆ ಹೊರಡುತ್ತೆ. ಪದಾರ್ಥಗಳು ಪರವಾಗಿಲ್ಲ ತರಬಹುದು, ವ್ಯಕ್ತಿಗಳು ಬಂದಾಗಲೇ ಕಷ್ಟ. ಅಭಿಮಾನ ಸುರಿಸುವ ವ್ಯಕ್ತಿಗಳೆಲ್ಲರೂ ಸೇರಿರ್ತಾರೆ, ಅವಾಗ ಅವರೆಲ್ಲರನ್ನು ನೋಡಿ ಸ್ವಾಮಿ ಇವರೆಲ್ಲ ನಿನ್ನ ಅಧೀನವೋ, ಇವರಿಗೂ ನನಗೂ ಕರ್ಮದ ಅಂಟು ಇರುವಷ್ಟು ಕಾಲ ನೀ ಒಳಗೆ ಇವರಿಗೆ ಅಭಿಮಾನ ಕೊಡ್ತೀಯಾ, ಕೊಟ್ಟು ನನ್ನವರು ನನ್ನವರು ಅಂತ ಹೇಳಿಸ್ತೀಯಾ. ಒಂದು ಕ್ಷಣ ಕರ್ಮದ ಬಂಧ ಕತ್ತರಿಸಿ ಹೋಯ್ತಾ ನೀನೇ ಒಳಗೆ ಕೂತು ಮುಖವೂ ನೋಡದಂತೆ ಓಡಿಸಿಬಿಡುತ್ತೀಯ ಅಂತ. ಯಾವಾಗ ಅವರ ಏನು ಇನ್ನ ಬಂಧ ಶುರುವಾದ ಕೂಡಲೇ ಒಳಗೆ ಜಪ ಶುರು ಆಗಿ ಸ್ವಾಮಿ ಇದು ಯಾವಾಗ ತೆಗಿತೀಯೋ ಗೊತ್ತಿಲ್ಲ. ಮತ್ತೆ ಆ ಇದ್ದಷ್ಟು ಕಾಲ ದುಃಖ ಪಡೋದೆ, ಹೋಗ್ತಾರೇನೋ ಹೋಗ್ತಾರೇನೋ ಅಂತ ಬೇಡ. ಇವರು ಹೋಗ್ತಾರೆ ಖಚಿತ, ನನ್ನ ಬಿಟ್ಟು ಹೋಗ್ತಾರೆ ಅಥವಾ ನಾನೇ ಬಿಟ್ಟು ಹೋಗ್ತೀನಿ. ಆದರೆ ಇದ್ದಷ್ಟು ಕಾಲ ಅವರಲ್ಲಿ ಭಗವಂತನ ನೋಡಿ ಅವರವರ ಮನದಭಿಲಾಷ ಸಲ್ಲಿಸುವುದು ಮಹಾಯಜ್ಞ ಹರಿಪೂಜೆ ಅಷ್ಟು ಮಾಡುತ್ತೇನೆ. ಯಾರ್ಯಾರು ಇರ್ತಾರೋ ಅವರಲ್ಲಿ, ಯಾರು ಹೊರಡುತ್ತಾರೋ, ಹರೇ ಶ್ರೀನಿವಾಸ. ಹೊರಟವರಿಗೆ ಥ್ಯಾಂಕ್ಸ್, ಬಂದವರಿಗೆ ವೆಲ್ಕಮ್. ಥ್ಯಾಂಕ್ಸ್. ಯಾಕೆ ನಾವು ಯಾವಾಗ ಹೋಗ್ತೀವೋ ಗೊತ್ತಿಲ್ಲ. ಆದ್ದರಿಂದ ಇದು ಚಿಕ್ಕದ್ದಲ್ಲ, ದೊಡ್ಡ ವಿಷಯ ಇದು. ಕೇಳ್ತೀವಿ, ಯಾರಿಗೆ ಗೊತ್ತಿರಲಿ, ನಮ್ಗೆ ಎಲ್ಲರಿಗೂ ಗೊತ್ತು, ಬಾಯಿಪಾಠವೂ ಆಗಿರುತ್ತೆ ವಿಷಯಗಳೆಲ್ಲ. ಆದರೆ ಇದನ್ನ ಸದಾ ಚಿಂತನೆ ಮಾಡದೇ ಇರೋದರಿಂದ ಕೇಳಿದ್ದು ತಲೆಯಲ್ಲಿರುತ್ತೆ, ಅನುಷ್ಠಾನಕ್ಕೆ ಬರಲ್ಲ, ದುಃಖ ಮಾತ್ರ ಕಟ್ಟಿಟ್ಟ ಬುದ್ಧಿ. ಯಾವ ವ್ಯಕ್ತಿ ನಮ್ಮ ಮುಖದ ತಿರುಗಿಸ್ಕೊಂಡು ಹೋದ್ರು, ಸಿಟ್ಟು ಮಾಡಿದ್ರು, ದೂರ ಆದರೂ ಇನ್ನಾಯಿತು ಅಯ್ಯೋ ಜೀವನದಲ್ಲಿ ಎಲ್ಲಾ ಕಳ್ಕೊಂಡಂತೆ ದುಃಖ ದುಃಖ ದುಃಖ, ಪದಾರ್ಥಗಳು ಹೋದ ಕೂಡಲೇ ದುಃಖ ದುಃಖ. ಈ ದುಃಖ ಹೋಗುತ್ತೆ, ದೇವರು ಯಾವಾಗ ಕಾಣಿಸಿದ್ರು ಪರವಾಗಿಲ್ಲ, ಮೋಕ್ಷ ಯಾವಾಗ ಬಂದರೂ ಪರವಾಗಿಲ್ಲ, ಈ ಸಂಸಾರದಲ್ಲಿ ಬರುವ ದುಃಖ ದೂರ ಆಗಬೇಕಾದರೆ ಈ ಒಂದು ಟ್ಯಾಬ್ಲೆಟ್ ಕಂಪಲ್ಸರಿ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಅವಾಗ ಹೇಳ್ತಾರೆ ಯಾರಾದರೂ ಸರಿ ಬಂದವರು ಹೊರಟೆ ಹೋಗ್ಬೇಕಾಗಿದ್ದಮ್ಮ, ಆದ್ರೆ ಅದರಲ್ಲಿ ಪದಾರ್ಥಗಳಿಗೆ ಚಿಂತನೆ ಮಾಡಬಹುದು, ಬಂಧು ಬಳಗಕ್ಕೂ ಬೇಕಾದ್ರೂ ಫ್ರೆಂಡ್ಸ್ಗೂ ಚಿಂತನೆ ಮಾಡಬಹುದು, ಇವರು ಹೊರಟೋಗ್ತಾರೆ ಹೊರಟೋಗ್ತಾರೆ. ಆದರೆ ಸುತ್ತು ಇರುವ ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ಅಭಿಮಾನ ಪಡುವವರನ್ನ ದಿನಾಗೂ ನೋಡಿದಾಗೆಲ್ಲ ಸ್ವಾಮಿ ಇಟ್ಟಷ್ಟು ಕಾಲ ಇರ್ತಾರೆ ಇಲ್ಲ ಹೊರಡ್ತಾರೆ ಎಂಬ ಭಾವನೆ ಬರಲಿಕ್ಕೆ ಬಿಡಲ್ಲ ನಾವು. ಅದು ಬಂದ ಕೂಡಲೇ ಅಯ್ಯೋ ದುಃಖ ಶುರು ಆಗುತ್ತೆ. ಅವಾಗ ಮನಸ್ಸಿಗೆ ಬರುತ್ತೆ ಯಾವಾಗ ಒಂದ್ಸಾರಿ ಹೋಗೋದು ಹೋಗ್ತಾರೆ, ಅವಾಗ ದುಃಖ ಏನೋ ಒಂದು ವಾರ ಪಟ್ರೆ ಆಯ್ತು, ಈಗ್ಲಿಂದ ದುಃಖ ಪಡೋದು ಯಾಕೆ ಅಲ್ವಾ? ಹೇಗೋ ಒಂದು ವಾರಕ್ಕಿಂತ ಹೆಚ್ಚೇನಿರಲ್ಲ ಹೋದ್ಮೇಲೆ, ಅಂಥ ಪರಿ ಅಳೋದೇನಿರಲ್ಲ. ಮೊದಲನೇ ಜಾಸ್ತಿ ಇರುತ್ತೆ, ಎರಡನೇ ಸ್ವಲ್ಪ ಕಡಿಮೆ ಆಗುತ್ತೆ, ಮೂರು ಕಮ್ಮಿ ಆಗುತ್ತೆ, ಐದು ಟಿವಿ ಆನ್ ಆಗುತ್ತೆ, ಆರು ಏಳು ಎಂಟು, ಇನ್ನು ಹದಿಮೂರಕ್ಕಂತೂ ಯಾರು ಅಳಲ್ಲ, ಯಾರು ರೇರ್. ಸುಮ್ಮನೆ ಸ್ವಲ್ಪ ಅವಾಗವಾಗಿ ಬಂದವರು ಇರ್ತಾರಲ್ಲ ಅವ್ರು ಸುಮ್ಮನೆ ಇರಲ್ಲ, ಅಳ್ತಾ ಇರ್ತಾರೆ, ಅವ್ರಿಗೆ ಅಳಬೇಕಾಗುತ್ತೆ. ಇವರಿಗೆಲ್ಲ ಹತ್ತು ಸಾಕಾಗಿರುತ್ತೆ, ಬಂದವರು ಫ್ರೆಶ್ ಆಗಿರ್ತಾರೆ. ಅದು ಚೆನ್ನಾಗಿ ನೋಡ್ತಾ ಇದ್ದೆ ನಾನು ಒಂದ್ಸಲ, ನೋಡ್ತಾ ಇದ್ರೆ ಆ ಆಟೋ ಬರ್ತಾ ಇರುತ್ತೆ ಗೇಟ್ ವರೆಗೂ, ಚೆನ್ನಾಗೇ ಇರ್ತಾರೆ, ಗೇಟ್ ತೆಗೆದು ಬಂದು ಕೂಡಲೇ ಟ್ಯಾಪ್ ಆನ್ ಮಾಡಿದ ಹಂಗೆ ಬರ್ತಾ ಇರುತ್ತೆ. ಹೇಗೆ ಬರುತ್ತೆ ಎಲ್ಲ ಒಳ್ಳೆ ಪ್ರಾಕ್ಟೀಸ್ ಅದು, ಬರಲ್ಲ ನಮಗೆಲ್ಲ ಬರಲ್ಲ ಅದು. ನೋಡ್ತಾ ಇದ್ದೆ, ನೋಡ್ತಾ ಇದ್ರೆ ಬರ್ತಾರೆ, ದಳ 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 ಅಳ್ತಾರೆ, ಇವ್ರು ಹತ್ತೊತ್ತು ಸಾಕಾಗಿ ಸುಮ್ಮನೆ ಕೂತಿರ್ತಾರೆ, ಅವ್ರು ಅಳತಾರೆ, ಇವ್ರು ನೋಡಿ ನಾನೇ ಅಳತಾ ಇದ್ದೀನಿ, ನೀನ್ ಅಳತಾ ಇಲ್ಲ, ನೀ ಹೆಂಡತಿಯಾಗಿ ಅಂದ್ರೆ ಪಾಪ ಅವ್ರು ಏನ್ ಮಾಡ್ಬೇಕು. ಅದಕ್ಕಾಗಿ ಆ ಬಂದವ್ರು ಅಳತಾ ಇದ್ರೆ ತಪ್ಪಿಸಿಕೊಳ್ಳಿಕ್ಕೆ ತಲೆಬಗ್ಸೇ ಕೂತಿರ್ತಾರೆ. ದುಃಖದ ಪ್ರಸಂಗ ಯಾವುದು? ದುಃಖ ಬರ್ತಾ ಇಲ್ಲ ಅಂತ ದುಃಖ ಪಡೋದು ಎಂತ ದುಃಖದ ಪ್ರಸಂಗ ಅಲ್ವಾ? ಸ್ವಾಮಿ ಕೊಡಲ್ಲ, ಸುಖ ಆದ್ರೂ ಹೆಚ್ಚು ಕೊಡಲ್ಲ, ದುಃಖ ಆದ್ರೂ ಹೆಚ್ಚು ಕೊಡಲ್ಲ. ಸರಿ, ಇಷ್ಟು ಹೇಳಿ ಅದರಲ್ಲಿ ಹೇಳ್ತಾ ಇದ್ದಾರೆ ಅಮ್ಮ ಇಲ್ಲ ಅವಸಕ್ತ ಇಲ್ಲ, ಜೀವನಿಗೆ ಸಾವೇ ಇಲ್ಲ, ಸಾವಿದೆ ಅಂತ ಭ್ರಾಂತಿ ಬರ್ತಾ ಇದೆ. ಅಲ್ಲ ಎಲ್ಲರೂ ಹೇಳ್ತಾರಲ್ಲ ಅವ್ರ ಸತ್ರು ಇವ್ರ ಸತ್ರು ಅಂತ ಹೇಳ್ತಾರಲ್ಲ, ಜೀವ ಸತ್ತದ್ದು ದೇಹ ಸತ್ತದ್ದು, ಯಾರು ಕೂಡ ದೇಹ ಹೋಯಿತು ಅವನಿದ್ದಾನೆ ಅಂತ ಯಾರು ಹೇಳ್ತಾ ಇಲ್ಲ, ಅವರೇ ಹೋದ್ರು ಅಂತ ಹೇಳ್ತಾರಲ್ಲ. ಅವಾಗ ಹೇಳಿದ್ರು ಇಲ್ಲ, ಅದು ತಪ್ಪು ತಳುವಳಿಕೆ ಎಲ್ಲರಿಗೆ ಬರ್ತಾ ಇದೆ. ನೀರು ಹರಿತಾ ಇದೆ, ಮೇಲೆ ಗಿಡ ಇದೆ ದಂಡದ ಮೇಲೆ, ಆ ಗಿಡದ ಪ್ರತಿಬಿಂಬ ನೀರಲ್ಲಿದ್ದರೆ ನೀರು ಕದಲಿದಾಗೆಲ್ಲ ವೃಕ್ಷದ ನೆರಳು ಆ ಪ್ರತಿಬಿಂಬ ಕದಲಿದಂತೆ ಕಾಣುತ್ತೆ. ಗಿಡ ಕದಲ್ತಾ ಇಲ್ಲ, ನೀರು ಕದಲ್ತಾ ಇದೆ. ಆದರೆ ನೋಡಿದವರಿಗೆಲ್ಲ ಗಿಡ ಕದಲ್ತಾ ಇದೆ ಅಂತ ಬರುತ್ತೆ. ಸರಿಯಾಗಿ ನೋಡಿದವರಿಗೆ ಆ ಗಿಡ ಕದಲ್ತಾ ಇಲ್ಲ. ಅದು ಸರಿಯಾಗಿ ನೋಡೋದು ಜ್ಞಾನ, ನೋಡದಿರುವುದು ಅಜ್ಞಾನ. ಮೇಲ್ ನೋಡದ ನೋಡಿ ಇವ್ರು ಹೋದ್ರು ಅವ್ರು ಹೋದ್ರು ಅಂತ ಹೋಗೋದು ಹಾಗೆ ಬರುತ್ತಮ್ಮ. ಸರಿ, ಕೊನೆಗೆ ಎಷ್ಟು ಚೆನ್ನಾಗಿ ಹೇಳ್ತಾರೆ, ಅಂಬಸಿ ತರವೋ ಇವ, ನೀರಿನಲ್ಲಿ ಮರದ ತುಂಡು ಪ್ರವಾಹ ಬರ್ತಾ ಇರುತ್ತೆ, ಎರಡೂ ಬೇರೆ ಬೇರೆ ಕಡೆಯಿಂದ ಬರ್ತಾ ಇರುತ್ತೆ, ಒಂದು ಪಾಯಿಂಟ್ ಅಲ್ಲಿ ಎರಡೂ ಸೇರುತ್ತೆ, ಮುಂದಕ್ಕೆ ಹೋಗ್ಕೊಳ್ಳೆ ಬಿಟ್ಟು ಹೋಗುತ್ತೆ. ಅಷ್ಟೇ, ನಾವು ಸ್ವಲ್ಪ ಹೊತ್ತಿರ್ತೀವಿ, ಬಿಟ್ಟು ಹೋಗ್ಬೇಕಾಗಿದೆ. ಅವಾಗ ಮತ್ತು ಹೇಳುತ್ತಾರೆ, ಅಮ್ಮ ನಿಮಗೆ ಒಂದು ಕಥೆ ಹೇಳ್ತೇನೆ, ಕಥೆಯಲ್ಲಿ ಕಥೆ, ಕಥೆಯಲ್ಲಿ ಕಥೆ, ಕಥೆಯಲ್ಲಿ ಕಥೆ. ಈ ಕಥೆಯಲ್ಲಿ ಶುರು ಆಯಿತು ಸೂತ ಶೌನಕ ಸಂವಾದದಿಂದ ಅವರು ಕಥೆ ಶುರು ಮಾಡಿದ್ರು. ಅದರಲ್ಲಿ ಶುರುವಾದರೆ ಪರೀಕ್ಷನ್ ಮಹಾರಾಜ ಶುಕ ಮಹರ್ಷಿಗಳ ಕಥೆ ಮಧ್ಯದಲ್ಲಿ ಬಂತು, ಸುತಾಚಾರ್ಯ ಹೇಳಿದ್ರು. ಅದರಲ್ಲಿ ಕಥೆ ಧರ್ಮರಾಜ ಮತ್ತು ನಾರದರ ಸಂವಾದ. ಅದರಲ್ಲಿ ಕಥೆ ಯಾರದ್ದು, ವಿಶೇಷವಾಗಿರತಕ್ಕಂಥ ಹಿರಣ್ಯಕಶಿಪು ತನ್ನವರಿಗೆ ಹೇಳತಕ್ಕಂತಹ ಕಥೆ. ಅದರಲ್ಲಿ ಇನ್ನೊಂದು ಕಥೆ ಹೇಳ್ತಾ ಇದ್ದಾನೆ. ಏನದು? ಉಶೀನರ ದೇಶದ ರಾಜ ಸುಯಜ್ಞ ಸತ್ತು ಹೋಗಿದ್ದಾನೆ. ಅವನ ಶರೀರದ ಸುತ್ತು ಹೆಂಡತಿಯರೆಲ್ಲ ಸೇರಿಕೊಂಡು ಅಳತಾ ಇದ್ದಾರೆ. ಪ್ರೇತ ಕಾರ್ಯ ಮಾಡಲಿಕ್ಕೂ ಹೆಣವನ್ನು ಬಿಟ್ಟುಕೊಡ್ತಾ ಇಲ್ಲ, ತುಂಡು ತುಂಡಾಗಿ ಬಿದ್ದಿದ್ದಾನೆ. ಅಂತಹ ಕಾಲಕ್ಕೆ ಯಮಧರ್ಮ ರಾಜರೇ ಬರ್ತಾ ಇದ್ದಾರೆ, ಬಂದು ಚಿಕ್ಕ ಹುಡುಗರಾಗಿ ಬರ್ತಾ ಇದ್ದಾರೆ. ಬಂದು ನೋಡಿ ಹೇಳ್ತಾ ಇದ್ದಾರೆ, ಅಹೋ ಅಮೀಷಾಂ ವಯಸ್ಸಾಧಿಕಾನಾಂ ವಿಪಶ್ಯತಾಂ ಲೋಕ ವಿಧಿಂ ವಿಮೋಹ ಯತ್ರೋದ್ಭವಸ್ತತ್ರ ಗತಂ ಮನುಷ್ಯಂ ಸ್ವಯಂ ಸ್ವಧರ್ಮಾಃ ಅನುಶೋಚಂತಿ ಅಪಾರ್ಥಂ. ಇವರೆಲ್ಲ ದೊಡ್ಡವರು, ದಿನಾಗೂ ನೋಡ್ತಾನೆ ಇದ್ದಾರೆ, ಎಲ್ಲ ಯಾವುದೋ ಒಂದು ಹೆಣ ಹೋಗ್ತಾನೇ ಇರುತ್ತೆ. ಮೈಸೂರಲ್ಲಿ ಅಷ್ಟು ಟಚ್ ಇಲ್ಲ, ಬೆಂಗಳೂರಲ್ಲಿ ತುಂಬ. ಬೆಂಗಳೂರಲ್ಲಿ ದಿನಾಗೊಂದು ದರ್ಶನ ಆಗ್ಲೇಬೇಕು. ಬೆಂಗಳೂರಲ್ಲಿ ತುಂಬ ಜನ ಅಲ್ಲ, ದಿನಾಗೂ ಯಾರೊಬ್ರು ಯಾರೋ ಒಬ್ಬರೇ, ಎಷ್ಟೋ ಜನ ಹೋಗ್ತಾ ಇರ್ತಾರೆ. ಆ ಚಾಮರಾಜಪೇಟೆಯಲ್ಲಿ ಇದ್ಬಿಟ್ರೆ ಎಲ್ಲಾ ಕಡೆ ಹೆಣದ ರಾಶಿಗಳೇ ಬರ್ತಾ ಇರುತ್ತೆ, ಸ್ಮಶಾನ ಅಲ್ಲೇ ಇರೋದು, ಅದಕ್ಕೆಲ್ಲ ಬರ್ತಾ ಇರ್ತಾರೆ ಅಲ್ಲಿಗೆ. ನಾವೆಲ್ಲ ಮೊದಲು ಯಾವ್ದಾದ್ರು ಈ ಉತ್ಸವ ತರ ಬಂದ್ರೆ ಶಬ್ದ ವಾದ್ಯ ಬಾರಿಸ್ತಾ ಬರ್ತಾ ಇದ್ರು. ಅದು ನೋಡಿ ನಮ್ಮವರೆಲ್ಲ ಅಯ್ಯೋ ಏನೋ ಬರ್ತಾ ಇದೆ ಮೆರವಣಿಗೆ ನೋಡಿದ್ರು. ಫಸ್ಟ್ ತರ ಹೋದ್ರೆ ಎಲ್ಲ ಹೆಣದ್ದೆ ಹೆಚ್ಚಾಗಿ ಬೇಡದಿ, ಎಲ್ಲ ಹೆಣದ್ದೇ ಬರುತ್ತೆ ಇಲ್ಲಿ, ಯಾವ ಉತ್ಸವನೂ ಬರಲ್ಲ ಇಲ್ಲಿ, ಇದೇ ಉತ್ಸವ ಬರ್ತಾ ಇರುತ್ತೆ. ಆ ಹೋಗುವವರು ಕೊನೆಗೆ ಜೀವನಡಿ ಕಾಟ ಕೊಟ್ಟಿರ್ತಾರೆ, ಹೋದ ಮೇಲೂ ಕಾಟ ಕೊಡಬೇಕು ಅಂತ ಅವ್ರ ದೀಕ್ಷಾ ಅವರಿಗೆ. ಆ ಹೆಣದ ಮೇಲೆ ಹೂವೆಲ್ಲ ತಗೊಂಡು ಚೆಲ್ತಾ ಬರ್ತಾರೆ ಹಾದಿಯಲ್ಲಿ. ಅದರ ಮೇಲೆ ನಾವು ಸ್ಕೂಟರ್ ಹಾಕೊಂಡು ಹೋಗ್ತಾ ಇರಬೇಕು, ಆಧಾರ ಎಲ್ಲ ಇರುತ್ತೆ, ಸ್ಪೀಡ್ ಆಗಿ ಹೋಗ್ತಾ ಇರಬೇಕು. ಅವರ ಬಿಸಾಡಿರ್ತಾರೆ, ಅದು ನೋಡ್ಕೊಳ್ಳಿಕ್ಕಾಗಲ್ಲ, ದೂರ ಎಲ್ಲೋ ಇರುತ್ತೆ. ಬಂದ ಕಾಲಿಗೆ ಇಲ್ಲಿ ಬಂದ ಕಾಲ ಗೊತ್ತಾಗುತ್ತೆ, ಬ್ರೇಕ್ ಹಾಕಿ ಹಿಂದೆ ಹೊಡಿತಾನೆ, ಹೊಡೆದೇ ಬಿಡ್ತಾನೆ ಅವನು. ನಾವು ಬ್ರೇಕ್ ಸಡನ್ ಆಗಿ ಹಾಕಿದ್ರೆ ಪಕ್ಕದವರು ಹೊಡೆದು ಬಿಡ್ತಾರೆ. ಎಲ್ಲಿಗೆ ಹೋಗ್ಬೇಕು ಕೃಷ್ಣಾಂತ ಹೋಗ್ತಾ ಇರಬೇಕು, ಎಲ್ಲಿಗೆ ಹೋಗಿ ಏನ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಎಲ್ಲ ಅಂತ ಭೀಕರ ಪರಿಸ್ಥಿತಿ. ಸರಿ, ಅದನ್ನು ಹೇಳ್ತಾ ಇದ್ದಾರೆ. ಅಮ್ಮ ಅವರನ್ನು ನೋಡಿ ಯಮಧರ್ಮರಾಜ ಹೇಳ್ಕೊಳ್ತಾ ಇದ್ದಾರೆ, ಇವರೆಲ್ಲರೂ ಕೂಡ ದೊಡ್ಡವರು, ಸ್ವಯಂ ಸಧರ್ಮ, ಇವರಿಗೂ ಸಾವು ಬರುತ್ತೆ ಒಂದ್ ದಿವಸ, ಆದ್ರೆ ಅಳತಾರೆ ನೋಡಪ್ಪ ಅಂತ ಅಲ್ಲಿಗೆ ಬಂದವರಿಗೆ ಹೇಳ್ತಾ ಇದ್ದಾರೆ. ಯಾಕೆ ಅಳತಾ ಇದ್ದೀರಾ? ನಮ್ಮವರಿಗಾಗಿ ಅಳತಾ ಇದ್ದೀವಿ. ಹಾಗೆ ಹೇಳಿದ್ರು, ನಿಮ್ಮವರು ಯಾಕೆ ಸತ್ರು? ಅವಾಗ ಅವರಂದ್ರು, ಇಲ್ಲ ನಾವು ಯುದ್ಧಕ್ಕೆ ಬಿಟ್ಟದಕ್ಕೆ ಸತ್ರು. ಯಾರು ಹೋಗಿರ್ತಾರೆ, ಹೋಗೋ ಕಾಲಕ್ಕೆ ನೀರು ಕುಡಿದು ಹೋಗ್ಬಿಡ್ತಾರೆ, ನೀರು ಕುಡಿದ್ರೆ ಸ್ವಲ್ಪ ಕುತ್ತಿಗೆಲ್ ಹಿಡಿದಿರುತ್ತೆ, ಥಟ್ ಅಂತ ಹೋಗ್ಬಿಟ್ಟಿರ್ತಾರೆ. ಬಂದವರು, ಅವ್ರು ನೀರು ಕುಡಿಬಾರ್ದಾಗಿತ್ತು, ಏನ್ ಮಾಡ, ಅವ್ರು ಹಾಗೆ ಹೋಗ್ಬಾರ್ದಾಗತ್ತೆ, ಹೀಗೆ ಅವೆಲ್ಲ ಏನೂ ಅಲ್ಲ, ಸ್ವಾಮಿ ಸಂಕಲ್ಪ. ಅದಕ್ಕೆ ಹೇಳ್ತಾರೆ, ಪತಿಚ್ಯುತಂ ತಿಷ್ಠತಿ ದುಷ್ಟ ರಕ್ಷಿತಂ ಗೃಹೇ ಸ್ಥಿತಂ ತದ್ವಿಹತಂ ವಿನಶ್ಯತಿ ಜೀವತ್ಯನಾಥೋಪಿ ತದೀಕ್ಷಿತೋ ವನೆ ಗೃಹೇಪಿ ಗುಪ್ತಸ್ಯ ಹತೋನ ಜೀವತಿ. ಸ್ವಾಮಿ ಸಂಕಲ್ಪ ಇತ್ತ, ಬೀದಿಯಲ್ಲಿದ್ರೂ ಕೂಡ ನಮ್ಮ ವಸ್ತು ನಮಗೆ ಸಿಕ್ಕೇ ಸಿಗುತ್ತೆ. ಅದು ಎಲ್ಲಿ ಹೋದ್ರೂ ಕೂಡ ನಮ್ಮ ಹಣೆಯಲ್ಲಿ ಅದಕ್ಕೆ ಕರ್ಮಬಂಧ ಇಟ್ಟಿದವಾ, ಅದು ಎಲ್ಲಿ ಬೇಕಾದ್ರೂ ಹೋಗ್ಲಿ ಮತ ನಮ್ ಕೈ ಬಂದು ಸೇರುತ್ತೆ. ಯಾವ ವಸ್ತುವಿಗೆ ಸ್ವಾಮಿ ನಮ್ಮಿಂದ ದೂರ ಮಾಡಬೇಕು ಅಂದುಕೊಳ್ತಾನೆ, ಪಕ್ಕದಲ್ಲಿದ್ರೂ ಕಾಣಿಸಲ್ಲ, ಸಾಯೋ ಪರ್ಯಂತ ಕಾಣಿಸಲ್ಲ. ವೈಕುಂಠ ದಿವಸ ಮಕ್ಕಳೇ ಕಾಣಿಸುತ್ತಷ್ಟೆ ಅಲ್ವಾ. ಅಯ್ಯೋ ನಮ್ಮಪ್ಪ ದಿನ ಹಾಗೂ ಇದಕ್ಕೋಸ್ಕರ ಹುಡುಕಿ ಸತ್ತ ಅಂತ ಅನ್ಕೊಂತಾರ ಅವರು, ಆ ತರ ಆಗ್ಬಿಡುತ್ತೆ. ಅಷ್ಟೇ ಅಲ್ಲ, ಕಾಡಲ್ಲಿದ್ದರೂ ಕೂಡ ಚೆನ್ನಾಗಿರ್ತಾನೆ ಸ್ವಾಮಿ ಸಂಕಲ್ಪ ಮಾಡಿದರೆ. ಮನೆಯಲ್ಲಿ ಎಷ್ಟು ಸೇವಾ ಮಾಡಿದರೂ ಹೊರಟೇ ಹೋಗ್ತಾನೆ ಭಗವಂತ ಪ್ರಾಣ ತೆಗೆದುಕೊಂಡು ಹೋಗಬೇಕಾದರೆ. ಕೇಳ್ತಾರೆ ಸರಕ್ಷಿತ ರಕ್ಷಿತೋಹಿ ಗರ್ಭೆ, ಯಾವನಾದರೆ ಎಲ್ಲರನ್ನ ಗರ್ಭದ ರಕ್ಷಣೆ ಮಾಡುತ್ತಾ ಇದ್ದಾನೋ ಅವನೇ ರಕ್ಷಣೆ ಮಾಡುತ್ತಾನೆ. ಅದರಿಂದ ನೀವು ಅಳಬೇಡಿ, ಭಗವಂತ ಇದ್ದಾನೆ. ನಿಮ್ಮವರನ್ನ ಸ್ವಾಮಿಯೇ ಈ ಶರೀರದಿಂದ ದೂರ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದಾನಾದ್ದರಿಂದ ಹೀಗಾಗಿದೆ. ಮೇಲೆ ಯುದ್ಧಕ್ಕೆ ಹೋಗುವುದು, ಹೊಡೆಯುವುದು, ಬಡಿಯುವುದು ಎಲ್ಲ ಬೇರೇನೆ, ಅದು ಮೇಲ್ ನೋಡದ ನಾಟಕ. ಒಳಗೆ ಸ್ವಾಮಿ ಸಂಕಲ್ಪ ಪ್ರಾಣ ತೆಗೀಬೇಕು ಅಂತ. ಯಾಕೆ ತೆಗೀಬೇಕು ದೇವರು ನಮ್ಮ ಪ್ರಾಣ? ಒಳ್ಳೇದಕ್ಕಾಗಿ. ನಾವೇನೋ ದೇವರನ್ನ ಕೇಳ್ಕೊಂತೀವಿ, ಸ್ವಾಮಿ ಸಾವಿಲ್ದೆ ಮಾಡಯ್ಯ ಚೆನ್ನಾಗಿರ್ತೀರ. ಅವಾಗ ದೇವರು ಕೇಳಿದ, ನಿಂಗೊಬ್ಬನಿಗೆ ಸಾವಿಲ್ದೆ ಮಾಡ್ಬೇಕಾ, ನಿಮ್ಮವ್ರಿಗೆಲ್ಲರಿಗೂ ಹಾಗೆ ಮಾಡ್ಬೇಕು? ನಮ್ಮವರೆಲ್ಲರಿಗೂ ಯಾರ್ಯಾರು? ನಿಮ್ಮ ಅಜ್ಜಿ ಅವ್ರು ಕೂಡ ಏ ನಮ್ಮವರಪ್ಪ ಅನ್ಕೊಟ್ರ ಅವ್ರ ಅಜ್ಜಿ ಅಷ್ಟೇ ಅಲ್ವಾ? ಹೌದು, ಎಲ್ಲಾನು ಇಡಪ್ಪ. ಇದಕ್ಕಿದ್ದಂಗೆ ಮನೆಯಲ್ಲಿ ಎಲ್ಲರೂ ಪ್ರತ್ಯಕ್ಷ. ಯಾರು? ನಿಮ್ಮ ಅಜ್ಜಿ, ಅವರಜ್ಜಿ, ಅವರಜ್ಜಿ, ಅವರಜ್ಜಿ ಎಲ್ಲ ಒಂದು 200 ಜನ ಎಲ್ಲ ಪ್ರತ್ಯಕ್ಷ. ಯಾರೇ ನಾವು ಅಂತ ಹೇಳಿದ್ರು, ಆನಂದೋ ಆನಂದ ಬಸ್ದೇ. ಆದ್ರೆ ನೋಡಿದ್ರೆ, ಕಣ್ಣು ತೆಗೆದು ನೋಡಿದ್ರೆ ಯಾರು ಕದಲಿಕ್ಕೆ ಆಗಲ್ಲ. ಯಾಕೆ 8 ವಯಸ್ಸು ಆಗಿಬಿಟ್ಟಿದೆ, ಶರೀರ ಎಲ್ಲ ಶಿಥಿಲ, ಎಲ್ಲರಿಗೂ ಕೂಡ ಯಾರು ಕದಲಿಕ್ಕಾಗಲ್ಲ. ಎಲ್ಲರಿದ್ದಾರೆ, ಅವ್ರೇನಂತಾರೆ, ನಮ್ಗೆಲ್ಲ ಮಾಡಪ್ಪ 1 2 3 4 ಎಲ್ಲ ಮಾಡ್ಬೇಕು ನೀನೆ ಅಂತ ಹೇಳಿದಾಗ, ಒಬ್ಬರಲ್ಲ ಇಬ್ಬರಲ್ಲ 200 ಜನ 300 ಜನ ಇದ್ರೆ ಒಂದೊಂದು ಮನೆಯಲ್ಲಿ ಏನನ್ಸತ್ತೆ, ಸತ್ತರೆ ಒಳ್ಳೇದು ಅಂತ ಅಲ್ವಾ. ಇವ್ರು ಯಾರು ಇಲ್ಲ, ನಾವು ಮಾತ್ರ ಇದ್ರೆ ಸಾಕು. ಅವಾಗ ದೇವ ಅಂದ, ಅದು ನಂಗೆ ಮೊದಲೇ ಗೊತ್ತಿತ್ತು, ಅದಕ್ಕೆ ಎಲ್ಲ ತೆಗೆದುಕೊಟ್ಟೆ. ನಮಗೆ ನಾವು ಮಾತ್ರ ಸಾಯಬಾರದು ಅಂದುಕೊಂಡ್ರೆ ನಮ್ಮ ಮಕ್ಕಳಿಗೆ ಉಪದ್ರಲ್ವಾ? ಆದ್ದರಿಂದ ಯಾರೂ ಬೇಡ, ಎಷ್ಟೆಷ್ಟು ಕಾಲ ಇರಬೇಕು ಅಷ್ಟು ಕಾಲ ಇತ್ತು ನಾನು ತೆಗೆದು ಬಿಡುತ್ತಾ ಇದ್ದೆ, ಭಗವಂತ ತೆಗೆದು ಬಿಡುತ್ತಾನೆ. ಆದ್ದರಿಂದ ಇದೊಂದು ಸೂತ್ರ ನಮ್ಮ ತಲೆಗೆ ಬಂತ, ಜೀವನಡೀ ಸುಖ ಹಾನಿ ಲಾಭ ಕ್ಲೇಶ ಮೋದ ಏನು ಆವ ಕ್ಷಣ ಕೊದಗಲು ಪ್ರಾಣೇಶ ವಿಠಲ ಕರುಣೆಯಿಂದ ತಾನೇ ಕೊಟ್ಟನೆಂಬ ಸುಮತಿ. ಭಗವಂತ ಯಾವ್ಯಾವ ಕಾಲಕ್ಕೇನು ಕೊಡ್ತಾನೆ, ಹಾನಿ ಲಾಭ ಕ್ಲೇಶ ಮೋದ, ಅದೇನು ಕೊಟ್ಟರು ಕೂಡ ಸ್ವಾಮಿ ನಮ್ಮ ಒಳ್ಳೆಯದಕ್ಕೆ ಕೊಟ್ಟ ಎಂಬ ಚಿಂತನೆ ಬಂತ, ಬಹಳ ಚೆನ್ನಾಗಿರ್ತೀವಿ. ಬಿ ಪಿ ಟ್ಯಾಬ್ಲೆಟ್ಸ್ ಎಲ್ಲ ಪಕ್ಕಕ್ಕಿಡ್ಬೋದು, ಅರ್ಧ ಬಿ ಪಿ ಕಮ್ಮಿ ಆಗುತ್ತೆ. ಇಲ್ಲಾಂಗಿದ್ರೆ ಅಯ್ಯೋ ಟೆನ್ಷನ್ 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 ಶುರು ಆಗುತ್ತಲ್ಲ, ಅದನ್ನೆಲ್ಲ ಕಳ್ಕೋಬೇಕಾದ್ರೆ. ಹೌದು ಹೌದು, ಸತ್ಯವಾದ ವಿಚಾರ ಹೇಳ್ತಾ ಇದ್ದೀನಿ. ಅವೆಲ್ಲ ಹೋಗಬೇಕಾದ್ರೆ ಸ್ವಾಮಿ ಮಾಡಿದ್ದು ಒಳ್ಳೆದು ಅಂತ ಸ್ವೀಕಾರ ಮಾಡಿದುವ, ಬಹಳ ಸಂತೋಷವಾಗಿದ್ದೇವೆ. ಸರಿ, ಇಷ್ಟೆಲ್ಲ ಹೇಳಿದ ಮೇಲೆ ಮತ್ತ ಯಮಧರ್ಮರಾಜರು ಅವರೊಂದು ಕಥೆ ಶುರು ಮಾಡ್ತಾ ಇದ್ದಾನೆ. ಹಿರಣ್ಯಾಕ್ಷ ಹೇಳುತ್ತಾ ಇದ್ದಾನೆ, ಅವರ ಹೇಳಿದ ಕಥೆಯಲ್ಲಿ ಯಮಧರ್ಮರಾಜರು ಹುಡುಗರಾಗಿ ಬಂದು ಆ ಹೆಂಡತಿಯರಿಗೆಲ್ಲ ಹೇಳಿದ್ರು, ಉಶಿರನ ರಾಜನ ಹೆಂಡತಿಯರಿಗೆ. ಅದರಲ್ಲೂ ಯಮಧರ್ಮರಾಜರು ಒಂದು ಕಥೆಯನ್ನು ಹೇಳುತ್ತಾರೆ. ಏನದು? ಎರಡು ಹಕ್ಕಿಗಳಿದ್ದವು, ಚಿಕ್ಕ ಮರಿಗಳಿದ್ದವು, ಚೆನ್ನಾಗಿದ್ದವು. ಒಂದು ಹಕ್ಕಿಯನ್ನ ಬೇಡರವ ಬಲೆ ಹಾಕಿ ಹಿಡಿದ, ಇನ್ನೊಂದು ಹಕ್ಕಿ ಹಾರಿ ಹೋಗ್ಬೇಕಾಗಿತ್ತು, ಹೋಗಿಲ್ಲ, ಅಲ್ಲೇ ಅಳತಾ ಕೂತಿತ್ತು, ಬಾಣದಿಂದ ಕೊಂದ. ಇಷ್ಟೇ ಕಥ. ಏನು ಹೀಗೆ ಹೇಳ್ತೀರ? ತುಂಬಾ ವರ್ಣನೆ ಮಾಡ್ತಾರೆ ಆ ಹಕ್ಕಿ ಮೇಲೆ ಹೇಗೆ ಅಭಿಮಾನ ತೋರಿಸ್ತಾ ಇತ್ತು, ಅದು ಇದು ಎಲ್ಲ ಹೇಳ್ತಾರೆ. ನಮ್ದೇ ಯಾವುದು ಎಕ್ಸ್ರೇ ಅಲ್ಲಿ ತೆಗಿತಾರೆ. ಆ ಹೇಳ್ತಾರೆ, ಹಳ್ಳಿಕ್ಕೂ ಸ್ವಾತಂತ್ರ್ಯ ಇಲ್ವಾ? ಇಷ್ಟು ಹೇಳಿದ್ದೇನು, ಅಳಬೇಡಿ ಅಳಬೇಡಿ ಅಂತ. ಏನೋ ಪಾತ್ರ ಸಂತೋಷ ಪಡ್ತೀವಿ, ಅದು ಬೇಡ ಅಂತಿರಲ್ಲ, ಚೂರ ಅಳ್ರಪ್ಪ ಯಾರು ಬೇಡ ಅಂದ್ರು, ಪೂರ ಜೀವನ ಇಡೀ ಅಳಬೇಡಿ. ಕೆಲವರು ಇರ್ತಾರೆ ಆ ದುಃಖದಿಂದ ಹೊರಗೆ ಬರೋದೇ ಇಲ್ಲ, ಅಳ್ತಾನೇ ಇದ್ದು ಪಕ್ಕದವ್ರು ಹೋದಾಗೆಲ್ಲ ಅವರುಗಳು ಬರ್ತಾ ಇರುತ್ತೆ. ಆದ್ರಿಂದ ಹಾಗಾಗ್ಬೇಡಿ, ಯಾಕೆ ನೀವು ಅಳು ಮುಗಿಸೋದ್ರೊಳಗೆ ನಿಮ್ದೇ ಅಳುಗೆ ಇನ್ನೊಬ್ರು ಶುರು ಮಾಡಬೇಕಾಗುತ್ತೆ, ನೀವು ಹೋಗಿದ್ದೀರಿ ಅಂತೇಳಿ. ಮೃತ್ಯು ಕಾದುಕೊಂಡಿರುತ್ತೆ, ಬಂದದ್ದೇ ಸಾಧನೆಗೆ. ಒಬ್ಬೊಬ್ಬರು ಹೋಗ್ತೀವಿ ಎಂಬುದು ಫಿಕ್ಸ್ ಮಾಡಿ ಕೂತ್ಕೊಳ್ಳಿ, ಹೋದ ಕೂಡಲೇ ಕೃಷ್ಣಾರ್ಪಣೆಯನ್ನು ನಿಮ್ಮ ಪಾಡಿ ನೀವು ಸಾಧನೆ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಅವಾಗ ಅವರ ಮಾತನ್ನು ಕೇಳಿ ಕುಶೀನರ ರಾಜನ ಹೆಂಡತಿಯರೆಲ್ಲ ಆ ದೇಹವನ್ನು ಬಿಟ್ಟುಕೊಟ್ಟಿದ್ದಾರೆ. ನಂತರ ವಿಶೇಷವಾಗಿ ಹಿರಣ್ಯಕಶಿಪುವಿನ ಮಾತಿಗೆ ಇಷ್ಟೆಲ್ಲ ಕೇಳಿದ್ಯಾರು ಹಿರಣ್ಯಕಶಿಪುವಿನ ಮಾತಿಗೆ ಆ ದಿತಿ ದೇವಿ ದಿತಿಹಿ ಪುತ್ರವಾಕ್ಯಂ ಆಕರ್ಣ್ಯ ಸಷ್ಣುಷ ಪುತ್ರಶೋಕಂ ಕ್ಷಣತೃತ್ವ ತತ್ವೇ ಚಿತ್ರಂ ಅಧಾರಯದ. ಆ ಮಗನ ಮಾತನ್ನು ಕೇಳಿದ ಕೂಡಲೇ ಅವರಿಗೆ ಬಹಳ ಸಂತೋಷ ಆಯಿತು. ಅದಕ್ಕೆ ಮಗನ ಶೋಕವನ್ನ ಹಿರಣ್ಯಾಕ್ಷ ಸತ್ತ ಶೋಕವನ್ನ ಬಿಟ್ಟು ಶ್ರೀಹರಿ ಪದಾರವಿಂದದಲ್ಲೇ ಮನಸ್ಸಿಟ್ಟು ಹೊರಡ್ತಾ ಇದ್ದ. ಸಂಶಯ, ಯಾವುದಾದ್ರೂ ಒಂದು ವಿಚಾರ ಹೇಳುವಂಥವರಿಗೆ ಚೂರಾದ್ರೂ ಅನುಷ್ಠಾನಕ್ಕಿಲ್ಲ ಅಂದ್ರೆ ಕೇಳುವವರ ಮೇಲೆ ಪರಿಣಾಮ ಬೀರೋದೇ ಇಲ್ಲ. ಸತ್ಯವಾದ ವಿಚಾರ ಟೇಪ್ ರೆಕಾರ್ಡ್ ತರ ಇರುತ್ತೆ, ಏನಾದ್ರೂ ಬೀರುತ್ತಾ? ಏನಾದ್ರೂ ಬೀರಲ್ಲ. ಅನುಷ್ಠಾನಕ್ಕಿಟ್ಟರೇನೆ ಅವ ಮಾತು ಕೆಲಸ ಮಾಡುತ್ತೆ. ಎದುರಿಗೆ ದೈತ್ಯ ಹಿರಣ್ಯಕಶಿಪು ಅವನ ಮಾತು ಹೇಗೆ ತಾಯಿಯ ಮೇಲೆ ಪ್ರಭಾವ ಬೀರಿತು ಅಂದ್ರೆ ಹೇಳ್ತಾರೆ, ಅಲ್ಲಿ ಒಳಗೆ ಜಯ ಕೂತಿದ್ದ, ಅಪರೂಪದ ಜ್ಞಾನಿ. ಅದರಿಂದ ಆ ಜಯನ ಮಾತನ್ನು ಕೇಳಿ ಅವರೆಲ್ಲರೂ ಕೂಡ ವಿಶೇಷವಾಗಿ ತತ್ವಜ್ಞಾನವನ್ನು ಪಡೆದರು. ಸರಿ, ಜಯನ ವ್ಯಾಪಾರ ಮುಗಿತು. ದೈತ್ಯ ಎದ್ದ, ಒಬ್ಬರಾದ್ಮೇಲೆ ಒಬ್ಬರು ಹೇಳಬೇಕಲ್ಲ ಸ್ಕೂಲಲ್ಲಿ ಅಟೆಂಡೆನ್ಸ್ ಹೇಳೋ ಕಾಲಕ್ಕೆ, ಒಬ್ಬರಾದ್ಮೇಲೆ ಒಬ್ಬರು ಹೇಳ್ತಾರ. ಆ ಟೈಪ್ನಾಗಿ ಅಲ್ಲಿ ಜಯ ಎದ್ದ, ತನ್ನ ವಿಶೇಷವಾದ ಉಪದೇಶವನ್ನು ಮುಗಿಸಿದ. ನಂತರ ದೈತ್ಯ ಹೇಳ್ತಾ ಇದ್ದಾನೆ, ಆಲೋಚನೆ ಅವನದ್ದು ನಡೀತಾ ಇದೆ, ನಾನ್ ತಪಸ್ಸಿಗೆ ಹೋದ್ರೆ ಒಳ್ಳೇದು. ಈ ಹರಿ ನಮ್ಮ ಅಣ್ಣನ ಕೊಂದ, ನನ್ನ ಕೊಲ್ತಾನೆ, ನಾವು ಸಾವೇ ಇಲ್ಲದೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಈ ವಿಷ್ಣು ಬ್ರಹ್ಮ ಮಹೇಶ್ವರರೆಲ್ಲ ಸಾವಿದ್ದವರೇ, ನನ್ನಂತವರೇ. ಅವರು ಚೂರು ಸಾವಿಲ್ಲದೆ ಮಾಡಿಕೊಂಡು ತಪಸ್ಸು ಸ್ವಲ್ಪ ಜಾಸ್ತಿ ಮಾಡಿಬಿಟ್ಟಿದ್ದಾರೆ, ಅದಕ್ಕೆ ಅವ್ರಿಗೆ ಆ ಪೋಸ್ಟ್ ಸಿಕ್ಬಿಟ್ಟಿದೆ. ಅದಕ್ಕೆ ಇಳಿತಾನೇ ಇಲ್ಲ ಯಾರು ಕೂಡ, ಪರ್ಮನೆಂಟ್ ಪೋಸ್ಟ್ ಆಗಿಬಿಟ್ಟಿದೆ. ಅದಕ್ಕೇನ್ ಮಾಡಬೇಕು? ನಾನು ಸಾವನ್ನ ಗೆಲ್ತೇನೆ ತಪಸ್ಸು ಮಾಡಿ ಹೊರಪಡೆದು. ಆದಮೇಲೆ ನಾನು ಇನ್ನೂ ತಪಸ್ಸು ಮಾಡುತ್ತೇನೆ, ಎಷ್ಟು? ಬ್ರಹ್ಮದೇವರಿಗಿಂತ ಹೆಚ್ಚು ತಪಸ್ಸು ಮಾಡುತ್ತೇನೆ. ಅವಾಗ ಏನಾಗುತ್ತೆ? ಬ್ರಹ್ಮದೇವರಿಗಿಂತ ನಾನೇ ಜಾಸ್ತಿ ಆಗ್ತೇನೆ, ಬ್ರಹ್ಮದೇವರು ಡೌನ್ ಆಗ್ತಾರೆ, ನಾನು ಆ ಪೋಸ್ಟಲ್ಲಿ ಕೊಡಬಹುದು. ಸರಿ, ಕೂತೇನ್ ಮಾಡ್ತೀಯ? ಹೊಟ್ಟೆಯಲ್ಲಿ ಸಂಕಟ ಆಗ್ತಾ ಇದೆ ಅವನಿಗೆ. ಏನು ಧಾತ ಯಥಾಪೂರ್ವ ಕಲ್ಪಯಿತು, ಯಾವ ಬ್ರಹ್ಮದೇವರು ಬಂದರೂ ಕೂಡ ಹಿಂದೆ ಹೇಗಿತ್ತೋ ಹಾಗೆ ಸೃಷ್ಟಿ ಮಾಡ್ತಾ ಇದ್ದಾರೆ. ಅವನಿಗೆ ಹಾಗಲ್ಲ, ಎಲ್ಲ ರಿವರ್ಸ್ ಆಗಿ ಮಾಡಬೇಕು ಅಂತ ಅವನಿಗೆ ಸಂಕಲ್ಪ. ಅಯಥಾಪೂರ್ವಂ ಕರಿಷ್ಯೇಹಂ ಸೇನೈವ ತೇಜಸ, ನನ್ನದೇ ತಪಶಕ್ತಿಯಿಂದ ಎಲ್ಲ ರಿವರ್ಸ್ ಆಗಿ ಸೃಷ್ಟಿ ಮಾಡ್ತೇನೆ ಅಂತ. ಅದಕ್ಕಾಗಿ ತಪಸ್ಸಿಗೆ ಹೊರಟ. ಹೊರಟವ ಮಂದರ ಪರ್ವತದ ಸುತ್ತಲೂ ಪ್ರಾಂತದಲ್ಲಿ ತಾನು ತಪಸ್ಸು ಮಾಡಲಿಕ್ಕೆ ಹೊರಡ್ತಾ ಇದ್ದಾನೆ. ಒಳ್ಳೆ ಪ್ರದೇಶ ನೋಡಿಕೊಂಡ, ತಪಸ್ಸು ಶುರು ಮಾಡ್ತಾ ಇದ್ದಾನೆ. ಬೇಕಾದ್ರೆ ಮಾಡಿ. ಅಧಿಕ ಮಾಸ ಎಷ್ಟು ದಿವಸ ಆಯ್ತು? ಇನ್ನ 23 ದಿವಸ ಇದೆ, ಬೇಕಾದ ಟ್ರೈ ಮಾಡಬಹುದು. ಹೇಗ್ ಮಾಡಿದ ತಪಸ್ಸು ಅಂದ್ರೆ ಹೇಳ್ತಾರೆ, ಊರ್ಧ್ವಬಾಹು ನಭೋದೃಷ್ಟಿ ಪಾದಾಂಗುಷ್ಟಾಶ್ರಿತಾವನಿ, ಎರಡೂ ಕೈ ಮೇಲಕ್ಕೆ ಇಟ್ಟ, ಎರಡೂ ಕಣ್ಣು ನೋಟ ಮೇಲಕ್ಕೆ ಇಟ್ಟ, ಹಾಗೆ ಬಲಗಾಲಿನ ಹೆಬ್ಬೆರಳಿನ ಮೇಲೆ ನಿಂತ. ಸೀಜಿ ಬೇಕಾದ್ರೆ ಮಾಡಬಹುದು, ತಪಸ್ಸನ್ನ ಮಾಡಬಹುದು, ಶುರು ಮಾಡಬಹುದು. ಒಂದು ನಿಮಿಷ ನಿಂತು ಕೂಡಲೇ ಬಿದ್ದೇ ಹೋಗ್ತೀವಿ. ಇಷ್ಟು ದೇಹದ ಭಾರ ಹೆಬ್ಬೆರಳಿನ ಮೇಲೆ ಬಿದ್ರೆ ಡಾಕ್ಟರ್ ಹತ್ರ ಹೋಗಿ ಬ್ಯಾಂಡೇಜ್ ಹಚ್ಕೊಂಡು ಬರಬೇಕಾಗುತ್ತೆ ಅಲ್ವಾ, ಮುರದೇ ಹೋಗುತ್ತದು. ಅಂತಹದ್ದು ಎಷ್ಟು ಕಾಲ ನಿಂತ ಮಹಾನುಭಾವ ಅಂದ್ರೆ 100 ವರ್ಷ ನಿಂತ. ಒಂದಲ್ಲ ಎರಡಲ್ಲ ಚೂರು, ಮತ್ತೆ ನಾವು 1 ಗಂಟೆ ಕೂತಾಗ ಈ ಕಾಲ ಆಚೆ ಆ ಕಾಲ ಈಚೆ ಇರುತ್ತೆ, ಕಾಲು ತೆಗೆಯಲೇಬಾರದು. ಆ ಥರ ನಿಂತಿದ್ದ ಮಹಾನುಭಾವ, ಹೌದಲ್ವಾ? ಹೇಗೆ ನಿಂತ? ಅವಾಗೆ ಅರಣ್ಯಕಾಚಾರ್ಯ ಹೇಳ್ತಾರೆ, ಎಷ್ಟು ಕಾಲ ಭಾಗವತವನ್ನ ಸಿಟ್ಟಿಂಗ್ ಲೆವೆಲಲ್ಲೇ ಓದ್ತೀರಾ? ಬೇಬಿ ಸಿಟ್ಟಿಂಗ್ ಅಂತಿರುತ್ತೆ. ಹೌದಪ್ಪ, 1 ವರ್ಷದ ಕಾಲಕ್ಕೆ 2 ವರ್ಷದ ಕಾಲಕ್ಕೆ ಬೇಬಿ ಸಿಟ್ಟಿಂಗ್ ಚೆನ್ನಾಗಿರುತ್ತೆ, ನಾ ಹೋಗ್ಲಿಕ್ಕೆ ಚೆನ್ನಾಗಿರುತ್ತೆ ಅಲ್ಲಿಗೆ. 80 ವರ್ಷ ಬಂದ್ರು ಕೂಡ ಇನ್ನ ಬೇಬಿ ಸಿಟ್ಟಿಂಗ್ ಅಲ್ಲೇ ಕೂತ್ರೆ ಅಲ್ಲ, ಕರ್ಕೊಂಡು ಹೋಗೋರು ಬೇಜಾರಾಗ್ತದೆ, ವ್ಯಾನ್ ಒಂದು ವೇಸ್ಟ್ ಅಂತ. ಭಾಗವತ ಕೂಡ ಹಾಗೆ ಆಗ್ಬಾರ್ದು. ಇನ್ನು ಹೇಗಿರ್ಬೇಕು? ಯಾರ್ಯಾರು ವ್ಯಕ್ತಿಗಳು ಹೇಗ್ ಮಾಡಿದ್ರು ಅಂತ ನೋಡಿದಾಗ ಆ ವ್ಯಕ್ತಿಗಳೆಲ್ಲ ಸ್ವತಂತ್ರರು, ಸ್ವಾಮಿ ಒಬ್ಬನೇ ಶಕ್ತಿ, ಅವರಲ್ಲಿ ನಿಂತು ಆ ಕಾರ್ಯ ಮಾಡಿಸಿದ ಎಂಬ ವಿಶೇಷವಾದಂತಹ ದೃಷ್ಟಿ ಬರಲಿ. ಹಿರಣ್ಯಕಶಿಪು ಒಬ್ಬ ಜೀವ ಅಸ್ವತಂತ್ರ, ಅಂಥ ಪರಿ ತಪಸ್ಸು ಮಾಡಿದ ಅಂದ್ರೆ ಮಾಡಿಸಿದ್ದು ಯಾರು? ಭಗವಂತ. ಅಂಥ ಭೀಕರವಾದ ತಪಸ್ಸನ್ನು ಮಾಡಿಸಿದ. ಅದಕ್ಕೆ ವಿಜಯದಾಸರು ಒಂದು ಕಡೆ ಹೇಳ್ತಾರೆ, ಸ್ವಾಮಿ ಅನುಗ್ರಹ ಮಾಡು, ನಾನು ಯಾಕೆ ಮಾಡಲಿ? ಧ್ರುವರಾಜ ಪ್ರಹ್ಲಾದರಾಜ ಅವರೆಲ್ಲ ಅನುಗ್ರಹ ಮಾಡಿದ್ದಿಲ್ಲ, ನಂಗೂ ಮಾಡು, ಏನಾದ್ರೂ ಪುರಾಣ ಕೇಳ್ತಾ ಇದ್ದೆ. ಅವರು ತಪಸ್ಸು ಮಾಡಿದ್ರು ಮಾಡಿದೆ, ನೀನೇನು ಮಾಡಲ್ಲ ಅದಕ್ಕೆ ಮಾಡಲ್ಲ. ಅದಕ್ಕಂದ್ರು ತಪಸ್ಸು ಅವರೇ ಮಾಡಿದಿರಾ ನೀ ಮಾಡಿಸಿದ್ದ, ಅವರೇ ಸ್ವಂತ ಸೆಲ್ಫ್ ಆಗಿ ಮಾಡಿದಿರಾ ನೀನೇ ಮಾಡಿಸಿದ್ದ, ನಾನೇ ಮಾಡಿಸಿದೆ ಮತ್ತೆ ನನಗೂ ಮಾಡಿಸು. ಇಲ್ಲ ಅವರಿಗೆ, ಹಾ ಹೌದೇನು ಅವರಿಗೆ ಮಾಡಿಸ್ದೆ. ಏನು ಬಂಗಾರ ಸ್ಪೆಷಲ್ ಕೊಟ್ರ ಅವರು, ನಿನಗೆಷ್ಟು ಮಣ ಬಂಗಾರ ಕೊಟ್ಟನು ಹರಿ ಅಂತ ಹಾಡು ಬರಲ್ಲ, ಅದೇ ಕೇಳ್ತಾ ಬರುತ್ತೆ. ಹಾಗಾದ್ರೆ ಆ ಹಿರಣ್ಯ ಕಶಿಪುವಲ್ಲಿ ನಿಂತ್ಕೊಂಡು ಅಂಥ ಭೀಕರ ತಪಸ್ಸನ್ನ ಭಗವಂತ ಮಾಡಿಸಿದ, ಆ ತಪಸ್ಸಿಗೆ ಸುತ್ತು ಹುತ್ತೆದ್ದಿದೆ, ಶರೀರದಲ್ಲಿ ಎಲ್ಲ ಮಾಂಸ ಎಲ್ಲವನ್ನ ಗೆದ್ದಲು ತಿಂದು ಹಾಕಿಬಿಟ್ಟಿದೆ, ಪ್ರಾಣಗಳು ಅಸ್ಥಿಗಳಲ್ಲಿ ಸೇರಿವೆ. ಪ್ರಾಣಾಹ ಅಸ್ಥಿಷು ಶೇರತೆ ಅಂತ ಹೇಳ್ತಾರೆ. ಅಸ್ಥಿಗತ ಪ್ರಾಣನಾಗಿದ್ದಾನೆ, ತಪಸ್ಸನ್ನು ಮಾಡುತ್ತಾ ಇದ್ದಾನೆ, ಅವನ ತಲೆಯಿಂದ ಅಗ್ನಿ ಹೊರಡತಾ ಇದೆ, ಇಡೀ ಲೋಕಗಳನ್ನು ಸುಟ್ಟಾಕ್ತಾ ಇದೆ, ಭೀಕರವಾದಂತಹ ತಾಪ. ಅಂತಹ ಪರಿಸ್ಥಿತಿಯಲ್ಲಿ ದೇವತೆಗಳೆಲ್ಲ ಬ್ರಹ್ಮದೇವರ ಹತ್ರ ಹೋಗ್ತಾ ಇದ್ದಾರೆ, ಸ್ವಾಮಿ ಎಲ್ಲರಿಗೆ ಕಾಟ ಕೊಡ್ತಾ ಇದ್ದಾನೆ, ವಾ ಹೊರಗಿದ್ದು ಕಾಟ ಕೊಡ್ತಾನೆ, ತಪಸ್ಸಿಂದು ಕಾಟ ಕೊಡ್ತಾನೆ, ಬಹಳ ಉಪದ್ರ ಆಗಿಬಿಟ್ಟಿದೆ, ಏನೋ ಒಂದು ಮಾಡಬೇಕು ಇದಕ್ಕೆ. ಅವಾಗ ಭೃಗು ಮಹರ್ಷಿಗಳೇ ಮೊದಲಾದ ಎಲ್ಲಾ ಜ್ಞಾನಿಗಳಿಂದ ಕೂಡಿಕೊಂಡು ಬ್ರಹ್ಮದೇವರು ಬರ್ತಾ ಇದ್ದಾರೆ, ಬಂದು ದರ್ಶನ ಕೊಡತಾ ಇದ್ದಾರೆ. ನೋಡುತ್ತಾರೆ ಹುತ್ತು ಗೆದ್ದಲೆಲ್ಲ ಶರೀರ ತಿಂದುಬಿಟ್ಟಿದೆ ಅಂತ. ಒಂದ್ಸಲ ನೋಡಿ, ಒಂದು ಚಿಕ್ಕ ಇರುವು ಕಡದರೇನೆ ತಡೀಲಿಕ್ಕಾಗಲ್ಲ ನಮಗೆ. ಅಂಥದ್ದು ಗೆದ್ದಲು ಹುಳ ಇಡೀ ಶರೀರವನ್ನು ತಿಂದು ಬಿಡ್ತಾ ಇದ್ರೆ ಏನೂ ಲೆಕ್ಕ ಮಾಡದೆ ಮನಸ್ಸನ್ನೆಲ್ಲ ಹಾಗಿಟ್ರಲ್ಲ, ಅದೆಂಥ ದೀಕ್ಷ ಅದು ನೋಡಿ ಆಶ್ಚರ್ಯ ಪಡ್ತಾರಂತೆ. ಇನ್ನೊಂದು ಕಡೆ ಆಶ್ಚರ್ಯ ಪಡುತ್ತಾರೆ, ಎಷ್ಟು ಕಲ್ಪಗಳು ಹೀಗೆ ತಪಸ್ಸು ಮಾಡಿದರೂ ಕೂಡ ಬ್ರಹ್ಮಪದ ಬರಲ್ಲ, ಅಂಥದ್ದಕ್ಕೆ ಎಷ್ಟು ಒದ್ದಾಡ್ತಾರಲ್ಲ ಇವರು ಅಂತ ಅದಕ್ಕೂ ನಗುತ್ತಾ ಇದ್ದಾರೆ. ನಕ್ಕು ಅವನ ಮೇಲೆ ಕಮಂಡಲು ತೀರ್ಥವನ್ನು ಪ್ರಕ್ಷಣೆ ಮಾಡುತ್ತಾರೆ. ಮಾಡಿದ ಕೂಡಲೇ ಒಳ್ಳೆ ವಜ್ರ ಸಂಹನನು ಯುವ, ಒಳ್ಳೆ ವಜ್ರಕಾಯನಾಗಿ ಯುವಕನಾಗಿ ಬರ್ತಾ ಇದ್ದಾನೆ. ಅಂದರೆ ಬ್ರಹ್ಮದೇವರ ಕಮಂಡಲು ಚಿಂತನೆ, ಅಲ್ಲಿರುವ ನೀರಿನ ಪ್ರಭಾವದ ಚಿಂತನೆ, ಆ ಪೀಠಕ್ಕೆ ಬರುವ ಮಧ್ವರಾಯರ ಚಿಂತನೆ, ಅವರ ಕಮಂಡಲ ಜಲ ಚಿಂತನೆ ಅಲ್ವಾ. ನಿತ್ಯಪಾಂತ ಸ್ಮಾನ್ ಅಂತ ಹೇಳ್ತಾನೆ ಇರ್ತೀವಿ. ಅವರ ಕಮಂಡಲ ಜಲ ಎಂಥದ್ದು ಅಂದ್ರೆ, ನಾವು ಕೂಡ ಗೆದ್ದಲು ಹುಳ ತಿಂದು ಬಿಟ್ಟಿದೆ, ನಮ್ಮ ಜ್ಞಾನ ಭಕ್ತಿ ವೈರಾಗ್ಯವೇ ಈ ಶರೀರ ಜೀವನ ಸುತ್ತ ಇರಬೇಕಾಗಿದ್ದು, ಅದನ್ನ ಅಹಂಕಾರ ಮಮಕಾರಗಳೆಂಬ ಗೆದ್ದಲು ಹುಳ ತಿಂದು ಬಿಟ್ಟಿದೆ. ಇನ್ನೇನು ಪೂರ್ತಿ ಬಿದ್ದೋಗಂಗಿದ್ದೀವಿ. ನಮ್ಮಂಥವರ ಮೇಲೆ ಮಧ್ವರಾಯರ ಕಮಂಡಲ ಜಲ ಬಿತ್ತ, ವಜ್ರ ಕಾಯರಾಗಿ ಬರ್ತೇವೆ, ಅದು ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ತದನಂತರ ಕೇಳತಾ ಇದ್ದಾರೆ, ಅವರೊಂದು ತುಂಬಾ ಚೆನ್ನಾಗಿ ತಪಸ್ಸು ಮಾಡಿದ್ದೀಯಾ, ಸಂತೋಷ ಆಯಿತು, ವರಂ ವರಯ ವರಗಳನ್ನು ಕೇಳಲಿಕ್ಕೆ ಶುರು ಮಾಡ್ತಾ ಇದ್ದಾನೆ. ಸ್ವಾಮಿ ನೀವು ನನಗೆ ವರ ಕೊಡೋದೇ ಸತ್ಯ, ಆದರೆ ಈ ಥರ ವರಗಳು ಕೊಡಿ. ಏನು ವರ ಕೊಡಬೇಕಯ್ಯ? ಏನು ಇಲ್ಲ, ಸಾವು ಬರಬಾರದು. ಏ ಅದು ಕೊಡ್ಲಿಕ್ಕಾಗಲ್ಲ. ಅಲ್ಲ ಹಾಗ ಡೈರೆಕ್ಟ್ ಸಾವು ಬರಬಾರ್ದು ಅಂತ ಕೇಳಿಲ್ಲ, ಹೊರಗೆ ಸಾವು ಬರಬಾರದು, ಕೊಡ್ತೇವೆ, ಒಳಗೂ ಸಾವು ಬರಬಾರದು. ಸರಿ ಆಯ್ತು, ಮೇಲೂ ಬೇಡ ಕೆಳಗೂ ಬೇಡ, ಚೆನ್ನಾಗಿದೆ, ಹಗಲೂ ಬೇಡ ರಾತ್ರಿ ಬೇಡ, ಇನ್ನೂ ನೋಡ್ತಾನೆ ಯಾವ್ದು ಯಾವ್ದು ಚೆನ್ನಾಗಿದೆ ಸೆಲೆಕ್ಷನ್ ಮಾಡ್ಕೋಬೇಕು, ತಲೆ ಓಡಿಸ್ಬೇಕಲ್ಲ. ನೋಡ್ತಾನೆ ಇಷ್ಟೆಲ್ಲ ಆಯ್ತು, ನೀವು ಸೃಷ್ಟಿ ಮಾಡಿದ ಯಾರಿಂದಲೂ ನನಗೆ ಬರಬಾರ್ದು ಸಾವು, ಅವರೇ ಇರೋದು ಈ ಸೃಷ್ಟಿಯಲ್ಲಿ. ಅವಾಗೆ ಮತ್ತೂ ಡೌಟ್ ಬಂತು, ಇವರೇ ಕೊಂದ್ಬಿಟ್ರೆ, ಈ ಬ್ರಹ್ಮದೇವರೇ ಶೂಟ್ ಮಾಡಿಬಿಟ್ರೆ ಹೇಗೆ ಮಾಡುದು? ಅದಕ್ಕೆ ಕೇಳಿದ, ಇಡೀ ಜಗತ್ತಲ್ಲಿರೋದು ಎರಡೇ, ಒಂದು ಪ್ರಾಣ ಇರೋದು ಪ್ರಾಣ ಇಲ್ಲದ್ದು, ಪ್ರಾಣ ಇರೋದು ಪ್ರಾಣ ಇಲ್ಲದ್ದು ಎರಡೇ ಇರೋದು, ವ್ಯಸಭಿರುವ ಅಸುಮದ್ಭಿರುವ ಅಂತ. ಎರಡರಿಂದ ನಂಗೆ ಸಾವು ಬರಬಾರದು. ಅದರಲ್ಲಿ ಎಲ್ಲ ಕವರ್ ಆಗೋಗ್ಬಿಟ್ರು, ಬ್ರಹ್ಮ ವಿಷ್ಣು ಮಹೇಶ್ವರರು ಕವರ್ ಆಗಿಬಿಟ್ರು, ಎಲ್ಲರೂ ಕವರ್ ಆಗಿಬಿಟ್ರು ಪ್ರಾಣ ಇದ್ದವರಲ್ಲಿ. ಪ್ರಾಣ ಇಲ್ಲದರಲ್ಲಿ ಜಡವೆಲ್ಲ ಕವರ್ ಆಯಿತು, ಸಾವೇ ಇಲ್ಲ ಅಂದುಕೊಂಡ. ತದಾಸ್ತು ಅಂದ್ರು, ಖುಷಿಯೋ ಖುಷಿ ಕೊಪ್ಪಳಿಸ್ತಾ ಇದ್ದಾನೆ. ಅವಾಗೆ ಕೆಲ ನೀನ್ ನಾನೇ ಇಷ್ಟು ಕೇಳಿ ಮಾಡಿದ್ದೇನಯ್ಯ, ಇಷ್ಟು ತಪಸ್ಸು ಮಾಡಿ ಚೂರು ವೆರೈಟಿ ಆಗಿ ಸಾಯ್ಬೇಕು ಅಂತ ಕೇಳ್ಕೊಂಡಿದ್ದೆ ಅಷ್ಟೇ ಅಲ್ವಾ, ಎಲ್ಲರಿದ್ದಂತೆ ಸಾಯ್ಬಾರದು, ಸಪರೇಟ್ ಆಗಿ ಸಾಯ್ಬೇಕು. ಆಯ್ತು, ಇಷ್ಟು ಪಾಪ ಕಷ್ಟಪಟ್ಟ ಕಾಲಕ್ಕೆ ಅದು ವರ ಕೊಡದಿದ್ರೆ ಹಾಗೆ ಆಯ್ತು. ನೀನು ಸಾವಿಲ್ಲ ಅಂದುಕೊಂಡ್ರೆ ಸಾವು ಕೊಡ್ಲಿಕ್ಕೆ ನಮ್ಮ ಸ್ವಾಮಿ ಸಿದ್ಧಾಗಿದ್ದಾನೆ, ಅವನಿಗೆ ಗೊತ್ತು ಎಲ್ಲರನ್ನ ಹೇಗೆ ಸಾಯಿಸಬೇಕು. ಇಲ್ಲಿ ನೋಡಿದಾಗ ಕಾನ್ಸೆಪ್ಟ್ ಏನಿದು ತಲೆಯಲ್ಲಿ ಅಂದ್ರೆ, ಎಲ್ಲ ನನ್ನಂತವರೇ, ಎಲ್ಲ ನನ್ನಂತವರೇ ಅಂತಿತ್ತು. ಅದಕ್ಕೆ ಕೇಳಿದ, ಪ್ರಾಣ ಇದ್ದದ್ರಿಂದ ಸಾವು ಬರಬಾರದು, ಪ್ರಾಣ ಇಲ್ಲದ್ರಿಂದ ಸಾವು ಬರಬಾರದು. ಸರಿ, ಬಂದ ವರಗಳೆಲ್ಲ ಬಂದು ಇನ್ನ ಕೇಳುತ್ತಾನೆ ವರಗಳು, ಏನದು? ನಾನು ಈ ಅಷ್ಟು ದಿಕ್ಪಾಲಕರನ್ನ ಓಡಿಸಿಬಿಡ್ತೇನೆ, ಆ ದಿಕ್ಪಾಲಕರ ಪೋಸ್ಟ್ ಎಲ್ಲ ನಾನೇ ಇಟ್ಕೊಂತೇನೆ, ಇದ್ರೆ ಸಾಕ, ಕೆಪಾಸಿಟಿ ಬೇಡವಾ? ಅದಕ್ಕೆ ಆ ಎಲ್ಲಾ ಪೋಸ್ಟ್ಗಳನ್ನ ಸರಿಯಾಗಿ ನಿರ್ವರ್ತನೆ ಮಾಡುವಂತಹ ತಾಕತ್ತು ಕೊಡಿ, ಎಲ್ಲ ಬೇಕು ನನಗೆ. ಆಸೆ ಆಸೆ ಆಸೆ, ಇಷ್ಟು ಬಂದರೆ ಮತ್ತಷ್ಟು ಆಸೆ. ಅಂತಹ ಕಾಲಕ್ಕೆ ಎಲ್ಲ ಕೊಟ್ರು. ಇಲ್ಲ, ಈ ವರಗಳು ಯಾರಿಗೂ ಕೊಡಲ್ಲಪ್ಪ, ದುರ್ಲಭಾಹ ಪುಂಸಃ, ಮನುಷ್ಯರಿಗೆ ಸಿಗುವುದೇ ಇಲ್ಲ, ಕೊಟ್ಟಿದ್ದೇನೆ, ಜಾಗ್ರತೆಯಾಗಿ ಬಳಸ್ಕೋ ಅಂತ ಹೇಳಿ ಆಯ್ತು ಸ್ವಾಮಿ, ಹೊರಟೇ ಬಿಟ್ಟ. ಇಂದ್ರದೇವರನ್ನು ಓಡಿಸಿದ, ಎಲ್ಲರನ್ನ ಓಡಿಸಿದ, ಎಲ್ಲಾ ದಿಕ್ಪಾಲಕರ ಎಲ್ಲ ತೇಜಸ್ಸು ತಾನೇ ಇಟ್ಟುಕೊಂಡ, ಯಾರ್ಯಾರು ಯಜ್ಞಯಾಗಗಳು ಮಾಡುತ್ತಾರೆ ಅವರೆಲ್ಲ ತಾನೇ ಸ್ವಾಹ ಮಾಡ್ತಾ ಬಂದ, ಇಂದ್ರಾದಿ ದೇವತೆಗಳ ಭಾಗವೆಲ್ಲ ತಾನೇ ತಗೊಂಡ, ಹರಿ ಎಂದು ತಲೆ ಕಡಿತೀನಿಂದ ಇಷ್ಟು ರಾಜ್ಯ ಶುರುವಾಯಿತು. ಒಂದು ಆದ್ರೆ ಚೆನ್ನಾಗಿತ್ತು ಒಂಥರ ಅಂದು, ಯಾರಿಗೆ? ಅವನ ಪಾರ್ಟಿ ಸೇರಿದವರಿಗೆ ಬಹಳ ಚೆನ್ನಾಗಿತ್ತು. ಅಕೃಷ್ಟ ಪಶ್ಚಾತ್ಯ ಆಸೀತ್ ಸಪ್ತದ್ವೀಪವತಿ ಮಹಿ, ಇಡೀ ಭೂಮಿಯೆಲ್ಲ ಕೂಡ ಆ ಹಿರಣ್ಯಕಶಿಪುವಿನ ಪಾರ್ಟಿಯವರು ಯಾರು ಬಂದ್ರು, ನೋಡಪ್ಪ ನಮ್ಗೆ ಇಷ್ಟು ಕ್ವಿಂಟಾಲ್ ಅಕ್ಕಿ ಬೇಕು ಅಂದ್ರೆ ಭೂಮಿ ತಾನಾಗಿಯೇ ಬೆಳೆಸಿ ಹೊರಗೆ ಅಕ್ಕಿ ತಂದು ಅವ್ರ ಮನೆಗೆ ಪಾರ್ಸಲ್ ಮಾಡಿ ಹಾಕ್ಬೇಕು, ನಂಗೆ ಗೊತ್ತಿಲ್ಲ ಏನ್ ಮಾಡ್ತೀಯ ನಂಗೆ ಗೊತ್ತಿಲ್ಲ ಅಂತ ಅಂದ್ ಹಾಕ್ಬೇಕಾಗಿದ್ದೆ, ಮೈಲಿದ್ದು ಆರ್ಡರ್ ಹಾಕ್ಕೋತಿದ್ದೆ. ಸಮುದ್ರದ ಹತ್ರ ಹೋಗಿ ನಂಗೆ ಇಷ್ಟು ರತ್ನಗಳು ವಜ್ರಗಳು ಬೇಕು ಅಂತ ಲಿಸ್ಟ್ ಕೊಟ್ಬಿಟ್ರೆ ಆಯ್ತು, ತಂದು ಮನೆಗೆ ಹಾಕ್ಬೇಕು. ಮೇಲಿಂದ ನಳ್ಳಿ ತಿರುಗಿಸಿದಂತೆ ಇಷ್ಟೇ ಭೂಮಿಗೆ ಮಳೆ ಬೀಳ್ಬೇಕು ಅಂದ್ರೆ ಅಷ್ಟೇ ಮಳೆ ಬೀಳ್ಬೇಕು. ಹಾಗೆ ಅಷ್ಟು ಚೆನ್ನಾಗಿತ್ತಂತೆ. ಆದ್ರೆ ಯಾರೂ ಹೋಗಿಲ್ಲ ಸಜ್ಜನರಾದವರು. ಯಾಕೆ ಏನಾಯ್ತು ಇವರಿಗೆ? ಹೋಗ್ಬೋದಾಯ್ತು, ಚೆನ್ನಾಗಿತ್ತಲ್ಲ, ಫೆಸಿಲಿಟಿ ಚೆನ್ನಾಗಿತ್ತಲ್ಲ ಅಂದ್ರೆ ಹರಿ ಅಂದ್ರೆ ತಲೆ ಕಡಿತೇನೆ ಅಂದ. ಹರಿ ಬಿಟ್ರೆ ಆಯ್ತಲ್ಲ, ಯಾರಾದ್ರೇನು ನಮಗೆ ಬೇಕಾದ ಕೊಡೋ ಯಾರಾದ್ರೆ, ಹರಿ ಆದ್ರೆ ಏನೋ, ಹರಿನ ಕಟ್ಬೋದ, ಯಾರ ಪಾರ್ಟಿ ಚೇಂಜ್ ಮಾಡಿದ್ರೆ ಆಯ್ತಪ್ಪ, ಚೆನ್ನಾಗಿದ್ರೆ ಆಯ್ತು, ಸುಮ್ಮನೆ ಈ ಹರಿನ ಕಟ್ಕೊಂಡು ಒದ್ದಾಡದೆ ಯಾಕೆ ಅಂತ ಹೇಳ್ತಾರೆ. ಸಹಜವಾಗಿ ತಾಯಿ ಭಗವಂತ ಇವರೆಲ್ಲ ಮಕ್ಕಳು, ಮಕ್ಕಳಿರ್ತಾರೆ, ಆ ಮಕ್ಕಳನ್ನ ಹತ್ತಿರ ಕರ್ಕೋಬೇಕಾದ್ರೆ ಚಾಕ್ಲೇಟು ಅದು ಇದು ಆಟ ಸಾಮಾನು ಕೊಟ್ರೆ ಬರ್ತಾರೆ, ಯಾರು ಬರಲ್ಲ. ಇನ್ನು ಅಪ್ಪ ಅಮ್ಮನಕ್ಕಿಂತ ಅವ್ರಕ್ಕಿಂತ ಹೆಚ್ಚಿನ ಮಾತ್ರ ಓಡಿ ಬರ್ತಾ ಇರ್ತಾರೆ. ಆ ಕಾಲಕ್ಕೆ ಸ್ವಲ್ಪ ಅಂದು ನೋಡಿ, ಇನ್ನು ಮೇಲೆ ನಿನ್ನ ಅಪ್ಪ ಅಮ್ಮ ಅನ್ಬಾರದು, ನನ್ನ ಹತ್ರ ಇರಬೇಕು ಅಂತ ಹೇಳಿದ್ರೆ ಎಲ್ಲ ಮುಖಕ್ಕೆ ಹಾಕಿ ಹೋಗ್ಬಿಡ್ತಾರೆ. ಹಾಗೆ ಎಲ್ಲರು ನೋಡಿದ್ರು ಹರಿ ಅನ್ಬಾರದು ಅಂದು ಕೂಡಲೇ ಮುಖಕ್ಕೆ ಹಾಕಿ ಹೋದ್ರು, ಯಾರು ತೃಪ್ತರಾಗಿಲ್ಲ, ಎಲ್ಲರೂ ದುಃಖ ಪಡ್ತಾ ಇದ್ದಾರೆ. ದೇವತೆಗಳೆಲ್ಲ ಭಗವಂತನ ಚಿಂತನೆ ಮಾಡುವಾಗ ಅವಾಗ ಆಕಾಶದಿಂದ ಮೇಘ ನಾದ, ವಿಶೇಷವಾದ ಗಂಭೀರವಾದ ನಾದ ಬರ್ತಾ ಇದೆ. ಆಕಾಶವಾಣಿ, ಮಾಭೈಷ್ಟ ವಿಭುತಶ್ರೇಷ್ಠಾ ಸರ್ವೇಶಾಂ ಭದ್ರಮಸ್ತುವ, ನಿಮಗೆಲ್ಲ ಒಳ್ಳೇದಾಗ್ಲಿ, ಹೆದರಬೇಡಿ. ನಿರ್ವೈರಾಯ ಪ್ರಶಾಂತಾಯ ಸುಸುತಾಯ ಮಹಾತ್ಮನೆ ಪ್ರಹ್ಲಾದಾಯ ಯದಾ ದೃಹ್ಯೇ ಧನಿಷ್ಯೇ ವಿವರೋದ್ಯುಗಂ, ನನ್ನ ಮಗನಾದ ನಿರ್ವೈರನಾದ ಪ್ರಶಾಂತನಾದ ಪ್ರಹ್ಲಾದನಿಗೆ ಯಾವಾಗ ದ್ರೋಹ ಮಾಡುತ್ತಾನೋ ಅವಾಗ ನಾನು ಅವನನ್ನ ಎಷ್ಟೇ ವರಗಳಿಂದ ಕೊಬ್ಬಿದ್ರೂ ನಾನು ಕೊಂದು ಬಿಡುತ್ತೇನೆ. ಯಾರ ಕುರಿತು ಹೇಳಿದ್ದು? ಪ್ರಹ್ಲಾದರಾಜರ ಕುರಿತು ಹೇಳಿದ್ದು ದೇವರು. ನಿರ್ವೈರಾಯ ಪ್ರಶಾಂತಾಯ ಸ್ವಸುತಾಯ ಅಂದ್ರು, ಇದೆಲ್ಲ ಪ್ರಹ್ಲಾದರಾಜರು ಕೊಡುತ್ತಾ? ಪ್ರಹ್ಲಾದ ದೇವರ ಮಕ್ಕಳೇ ಹೇಗಾದ್ರು? ಜಗತ್ತೆಲ್ಲ ಆತನ ಮಕ್ಕಳು ಅಂತಾಯ್ತು. ಸ್ವಸುತಾಯ ನನ್ನ ಮಗ ಅಂತ ಹೇಳ್ಕೋಬೇಕಾದ್ರೆ ಅಲ್ಲಿ ಹೇಳ್ತಾರೆ, ವ್ಯಾಖ್ಯಾನಕಾರರೆಲ್ಲ ಹೇಳ್ತಾರೆ, ಅಲ್ಲಿ ವಾಯುದೇವರು ಇದ್ದಾರೆ, ವಾಯುದೇವರ ವಾಯುನಾಜ ಸಮಾವಿಷ್ಟ, ವಾಯುದೇವರು ಪ್ರಧಾನವಾಗಿ ಆವಿಷ್ಟರಾಗಿದ್ದಾರೆ. ಆ ವಾಯುದೇವರ ಕುರಿತಾಗಿ ಬಂದ ಮಾತುಗಳವು. ಏನದು? ಸ್ವಸುತಾಯ ನಿರ್ವೈರಾಯ ಪ್ರಶಾಂತಾಯ ಮಹಾತ್ಮನೇ, ಎಲ್ಲ ಅಲ್ಲೇ ಬಂತು. ಅವರ ಸನ್ನಿಧಾನ ಇರುವ ಪ್ರಹ್ಲಾದರಾಜರು ಅಂತ, ಅವಾಗ ದ್ರೋಹ ಮಾಡಿದರೆ ನಾನು ಸಂಹಾರ ಮಾಡಿಬಿಡುತ್ತೇನೆ. ಸರಿ, ಎಲ್ಲರೂ ಗತೋದ್ವೇಗ ಮೇನಿರೇಚ ಅಸುರಂ ಹತಂ, ಎಲ್ಲರೂ ಅಸುರ ಸತ್ತ ಅಂತ ತಿಳ್ಕೊಂಡು ಎಲ್ಲರೂ ಹೊರಟು ಹೋಗ್ತಾ ಇದ್ದಾರೆ. ಅಂಥ ಕಾಲದಲ್ಲಿ ಹೇಳ್ತಾ ಇದ್ದಾರೆ, ಹಿರಣ್ಯಕಶಿಪುವಿಗೆ ನಾಲ್ಕು ಜನ ಮಕ್ಕಳಿದ್ರಯ್ಯ, ನಾರದರು ಪರಿಚಯ ಮಾಡಿಕೊಡ್ತಾರೆ. ಅವರ ಹೆಸರೇನು? ಪರಮಾದ್ಭುತಾ ಅಂದ್ರು, ಪರಮಾದ್ಭುತರಯ್ಯ ಅಂದ್ರು. ಅವರ ಹೆಸರು ಹೇಳಿದಂಗೆ ಇದ್ಯಾಕೆ ಹೇಳ್ತೀರಾ? ನಾರದರ ಮನಸ್ಸನ್ನು ಅಷ್ಟು ಸೆಳೆದವರು ಆ ನಾಲ್ಕು ಜನ ಮಕ್ಕಳು. ಅದಕ್ಕೆ ನಾವು ಕೂಡ ಯಾರನ್ನ ಪರಿಚಯ ಮಾಡಿಕೊಡ್ಬೇಕಾದ್ರೆ ಹೆಸರು ಹೇಳಲ್ಲ, ಚೆನ್ನಾಗಿ ಮನಸ್ಸಿಗೆ ಬಂದ್ರೆ ಏ ಅದ್ಭುತ ರೀ ಅಂತೇಳಿ ಮತ್ತೆ ಅವ್ರ ಹೆಸರು ಹೇಳ್ತೀವಿ, ಆಮನ್ ರಾವ್ ವಿಭೀಷಣ್ ರಾವ್ ಯಾರು ಹೇಳ್ತಾ ಇರ್ತೀವಿ ಹೆಸರು. ಆದರೆ ಮೊದಲು ಹೇಳಿದವ್ರ ಗುಣ ಹಾಗೆ. ನಾರದರಂತಹ ಮಹಾ ಜ್ಞಾನಿಗಳು ಯಾರ ಹೆಸರನ್ನ ಹೇಳಲಿಕ್ಕೆ ಮೊದಲು ಮಹಾ ಪರಮಾದ್ಭುತಾಹ ಅಂತ ಮೈಮರೆತು ಹೇಳಿದ್ರು, ಅಂತಹ ವ್ಯಕ್ತಿತ್ವ ಪ್ರಹ್ಲಾದರಾದರದ್ದು. ಆ ನಾಲ್ಕು ಜನ ಹೆಸರು ಹೇಳ್ತಾ ಅದರಲ್ಲಿ ಪ್ರಹ್ಲಾದ ಜ್ಯೇಷ್ಠ ಶ್ರೇಷ್ಠ, ಒಳ್ಳೆ ಗುಣಗಳಯ್ಯ, ಅಪರೂಪದ ಗುಣಗಳಿಂದ ಭಗವಂತನ ಚಿಂತನೆ ಮಾಡುವಂಥವರು ಅಂತ ಅವರನ್ನ ಕುರಿತು ಹೇಳಲಿಕ್ಕೆ ಶುರು ಮಾಡ್ತಾ ಬರ್ತಾ ಇದ್ದ. ಪ್ರಹ್ಲಾದರಾದರ ಕುರಿತು ವರ್ಣನೆ ಅಲ್ಲಿ ಹೇಳ್ತಾರೆ. ಪ್ರಹ್ಲಾದರಾದರ ವರ್ಣನೆ ಅದು ನಾವು ಮರುವ ನಮಗೆ ಬಹಳ ಕಟ್ಟಿಟ್ಟ ಬುದ್ಧಿ ಅಲ್ವಾ, ನಮ್ಮ ಓಲ್ಡ್ ಪ್ರಾಪರ್ಟಿ ಮರುವ ಅಂಬೋದು. ಇಷ್ಟಕ್ಕೆ ಮುಂಚೆ ಹೇಳಿದ್ದು ಯಾರ ಕುರಿತಾದ್ರೂ ಹೇಳಿದ್ರೆ ಯಾರ ಕುರಿತು ಹೇಳಿದಂಗೆ ಒಳಗಿರುವ ಸ್ವಾಮಿ ಕುರಿತು ಹೇಳಿದಂತೆ. ಪ್ರಹ್ಲಾದರಾದರ ವರ್ಣನೆ ಮಾಡುತ್ತಾರೆ, ಅವಾಗ ಹೇಳ್ತಾರೆ ಇದು ಪ್ರಹ್ಲಾದರಾದರ ಒಳಗಿರತಕ್ಕಂತಹ ಭಗವಂತ ಪ್ರಹ್ಲಾದ ಅಂತ ಕರೆಸಿಕೊಂಡು ಪ್ರಹ್ಲಾದರಾದರ ಮೂಲಕ ಇಂಥ ಗುಣಗಳನ್ನು ಹೊರಗೆ ಹಾಕಿದ್ದಾನೆ ಅಂತ ಸ್ವಾಮಿಯ ವರ್ಣನ. ಜೊತೆಗೆ ಪ್ರಹ್ಲಾದರಾದರ ವರ್ಣನ ಬ್ರಹ್ಮಣ್ಯ ಶೀಲ ಸಂಪನ್ನ ಸತ್ಯಸಂಧ ಜಿತೇಂದ್ರಿಯ. ಬ್ರಹ್ಮಣ್ಯ ಸದಾ ಶ್ರೀಹರಿಯನ್ನೇ ಚಿಂತನೆ ಮಾಡುತ್ತಾ ಶ್ರೀಹರಿಯನ್ನೇ ಸರ್ವತ್ರ ಹುಡುಕ್ತಾ ಇರುವ ಗುಣ ಯಾರದ್ದು ಅವರನ್ನ ಬ್ರಹ್ಮಣ್ಯ ಅಂತ ಕರೀತಾರೆ. ಅರ್ಥ ನಾವು ಇದ್ದೇವೆ, ನಮ್ಮೆದುರಿಗೆ ವ್ಯಕ್ತಿಗಳು ಕಾಣಿಸ್ತಾರೆ, ಪದಾರ್ಥಗಳು ಕಾಣಿಸುತ್ತೆ. ಅವಾಗ ದೇವರನ್ನ ಒಂದು ಗಂಟೆ ನೋಡ್ಲಿಕ್ಕೆ ನೋಡ್ತೀವಿ, ಕಾಣಿಸಲ್ಲ ಬಿಟ್ಬಿಡ್ತೀವಿ, ಎದುರಿಗಿದ್ದೆ ನೋಡ್ತಾ ಇರ್ತೇವೆ. ಪ್ರಹ್ಲಾದರಾದ್ರೆ ಹಾಗಲ್ಲಂತೆ, ಹೇಗ್ ಮಾಡ್ತಾ ಇದ್ರು? ಎದುರಿಗಿರುವ ಪ್ರತಿಯೊಂದು ವ್ಯಕ್ತಿಯಲ್ಲಿ ಭಗವಂತನ ಹುಡುಕ್ತಾ ಇದ್ರು. ಅದ್ ಹೇಗ್ರಿ ಹುಡುಕ್ತಾರೆ? ಹೇಗ್ ಹುಡುಕ್ಬೇಕು? ಟಾರ್ಚ್ ಹುಡುಕ್ಬೇಕಾ ಇದ್ರ ವ್ಯಕ್ತಿಯಲ್ಲಿ? ಅಂದರೆ ಆ ವ್ಯಕ್ತಿಯ ಒಳಗೆ ನಿಂತ ಶಕ್ತಿ ಅವರನ್ನು ಹೇಗೆ ಆಡಿಸ್ತಾ ಇದೆ, ಹೇಗೆ ಮಾತಾಡಿಸ್ತಾ ಇದೆ, ಏನು ಎತ್ತ ಎಲ್ಲ ತೋರ್ತಾ ಇದ್ದಾರೆ. ಒಂದೇ ವ್ಯಕ್ತಿ ನಾವು ನೋಡ್ತಾ ಇರ್ತೀವಿ, ಅದು ಫ್ರೆಂಡ್ಸ್ ಅಂತಿರೋ, ಬಳಗ ಅಂತಿರೋ, ಮನೆಯವರು ಅಂತಿರೋ, ಯಾರಂತಿರೋ, ಯಾರು ಬೇಕಾದ್ರೂ ಅನ್ನಿ. ನಿನ್ನೆವರೆಗೂ ಅಭಿಮಾನ ಓ ತೋರಿಸಿದ್ದೇ ತೋರಿಸಿದ್ದು, ಇವತ್ತಿಲ್ಲ, ಸ್ಟಾಕ್ ಸ್ವಿಚ್ ಆಫ್ ಆಯಿತು, ನಾಳಿಂದ ಮತ್ತೆ ಶುರು. ಇವೆಲ್ಲ ನೋಡೋ ಕಾಲಕ್ಕೆ ಇವರೇ ಯಾಕೆ ಹಿಂಗೆ ಮಾಡ್ತಾರೆ ಅಂತ ನೋಡಬೇಡಿ. ಒಳಗೆ ಭಗವಂತನೊಬ್ಬ ಕೂತಿದ್ದಾನೆ, ಅವನಿಂದ ಇವರೆಲ್ಲ ಹೇಗೆ ಮಾಡ್ತಾರೆ ಅಂತ ನೋಡಿದಾಗ ದೃಷ್ಟಿ ಬೇರೆನೇ ಆಗ್ತಾ ಬರುತ್ತೆ. ಅದನ್ನೇ ತಿಳಿಸಿಕೊಡ್ತಾ ಇದ್ದಾರೆ. ಬ್ರಹ್ಮಣ್ಯ ಶೀಲ ಸಂಪನ್ನ, ಒಳ್ಳೆ ಶೀಲವಂತನಾಗಿದ್ದಾರೆ. ಸತ್ಯಸಂಧ ಅಂದರೆ ಸತ್ಯನಾಮಕ ಭಗವಂತನಲ್ಲೇ ಮನಸ್ಸಿಟ್ಟಿದ್ದಾರೆ. ಸತ್ಯಸಂಧ ಅಂತ ಹೇಳಿದರೆ ಇಡೀ ಜಗತ್ತಿನಲ್ಲಿರುವಂತಹ ಗೌರವಬ್ರಾಹ್ಮಣರಿಗೆ ಹಿತವಾಗುವುದು ಏನಂತೋ ಅದನ್ನೇ ನುಡಿಯೋದು ಸತ್ಯವ್ರತ. ಇದ್ದದ್ದನ್ನು ಇದ್ದ ಹಾಗೆ ಹೇಳುವುದೇ ಸತ್ಯ ಅಲ್ಲ. ಒಮ್ಮೊಮ್ಮೆ ದೇವರಿಗೆ ಅದು ಇಷ್ಟ ಆಗದೇ ಇದ್ದಿರಬಹುದು. ನಾವು ನೋಡದದ್ದು ಕಳ್ಳರು ಬಂದ್ರು, ಬ್ರಾಹ್ಮಣ ತಪ್ಪಿಸಿಕೊಂಡು ಬಂದ, ಮನೇಲಿ ಬಚ್ಚಿಟ್ಕೊಂಡಿದ್ದಾನೆ. ಅವ್ರು ಬಂದು ಕೇಳಿದ್ರು ಇದ್ದಾನ ಇಲ್ವಾ, ಇದ್ದಾನೆ ಅಂದ್ರೆ ಇವನ್ ಹೊಡೆದು ಅವನು ಹೊಡೆದು ಹೋಗ್ತಾರೆ, ಇಲ್ಲ ಅಂತ ಹೇಳಿದ್ರೆ ಹಾಗೆ ಹೋಗ್ತಾರೆ. ಯಾವ್ದು ಹೇಳಲಿ, ಸತ್ಯ ಹೇಳ್ಬಿಟ್ಟ ಗೋವಿಂದ, ಇವನ್ ತಗೊಂಡೋಗಿ ನರಕದಲ್ಲೇ ಹಾಕಿದ್ರು, ಏನ ಸತ್ಯ ಹೇಳಿದೆ ಅದಕ್ಕೆ ಹಾಕಿದ್ವು. ಸತ್ಯದ ಎಚ್ಚರವೇ ಇಲ್ಲ. ಸತ್ಯ ಅಂದ್ರೆ ಬ್ರಾಹ್ಮಣನನ್ನು ಕಾಯುವುದು, ಆಕಳನ್ನ ಕಾಯುವುದು, ಆ ಕಾಯುವಂತಹ ಮಾತು, ಆ ಬುದ್ಧಿ, ಅದು ಸತ್ಯ ಅಂದು. ಅಂದ್ರೆ ಸತ್ಯನಾಮಕ ಭಗವಂತನ ಪೂಜಾ ಮಾಡತಕ್ಕಂಥದ್ದೇ ಸತ್ಯಸಂಧತ್ವ. ಸತ್ಯಸಂಧ ಜಿತೇಂದ್ರಿಯ. ಚಿಕ್ಕ ಹುಡುಗರ ಮನಸ್ಸು ಬಹಳ ಗೊಂದಲ, ಏನು ಎಂಥ ದುಃಖದಲ್ಲಿ ಕಷ್ಟದಲ್ಲಿ ಅಂದ್ರೆ ಅವರು ಬಹಳ ಅಳತಾ ಇದ್ರು, ಅವ್ರು ಬೇಕಾದ ಆಟ ವಸ್ತು ಕೊಟ್ಬಿಟ್ಟು ಥಟ್ ಅಂತ ನಿಲ್ಸಿಬಿಟ್ಟು ಹೊಟ್ಟೋಗ್ತಾರೆ. ನಾವು ಸ್ವಲ್ಪ ಹಾಗಲ್ಲ, ಸ್ವಲ್ಪ ಕಾನ್ಸ್ಟೆಂಟ್ ಆಗಿದ್ದು ದುಃಖ ಇಲ್ಲ, ಏನೋ ಸಿಟ್ಟು ಇದ್ದು ಅವ್ರು ಹೊಡೆದು ಹೊಡೆದು ಎಲ್ಲ ಮಾಡಿ ಎಲ್ಲ ಆದ್ಮೇಲೆ ಆ ಸಿಟ್ಟೆಲ್ಲ ಕಮ್ಮಿ ಆಗಿ ಆವಾಗ ಸ್ವಲ್ಪ ಅವ್ರ ಹುಡುಗರ ಆಗಲ್ಲ, ಸರಸರಸರ ಹೋಗ್ಬಿಡ್ತಾ ಇರ್ತಾರೆ. ಅಂತಹದ್ದು ಪ್ರಹ್ಲಾದರಾದರು ಇಂದ್ರಿಯಗಳನ್ನ ಎಷ್ಟು ಗೆದ್ದಿದ್ದಾರೆ ಅಂದ್ರೆ ಸುತ್ತಿರುವ ಏನು ಪದಾರ್ಥಗಳನ್ನ ಯಾವುದರ ಮೇಲೂ ಮನಸ್ಸು ಹೋಗ್ತಾ ಇಲ್ಲ, ಶ್ರೀಹರಿಯಲ್ಲೇ ಅವರ ಮನಸ್ಸು ಹೋಗ್ತಾ ಇದೆ. ಇನ್ನ ತುಂಬಾ ಹೇಳ್ತಾರೆ, ನೆಷ್ಟ ಕ್ರೀಡನಕಃ ಬಾಲಃ. ಚಿಕ್ಕ ಹುಡುಗ ಆಟ ಸಾಮಾನು ಬಿಸಾಟಿದ್ದಾನೆ. ಜಡವತ್ ತನ್ಮನ ಸದಾ ಸದಾ ದೇವರನ್ನೇ ಚಿಂತನೆ ಮಾಡ್ತಾ ಇದ್ದಾನೆ. ಜಡರಂತೆ ಅಂದ್ರೆ ಹುಚ್ಚರಂತೆ, ಹುಚ್ಚರ ಅದಕ್ಕೆ ಹುಚ್ಚರ ಗುಂಗು ಅಂತ ಹೇಳ್ತಾರೆ, ಹುಚ್ಚರ ಗುಂಪು ಅಂತ ಹೇಳ್ತಾರೆ. ಯಾವಾಗ್ಲೂ ಒಂದೇ ವಿಷಯ ಚರ್ಚೆ ಮಾಡ್ತಾರೆ, ಬಾ ಎಲ್ಲ ಹುಚ್ಚರು ಸೇರಿದ್ದಾರೆ ಅಂತ. ನಮಗೂ ಹಾಗೆ ಆಗ್ತಿತ್ತು. ಒಂದು ಕಡೆ ಹೋಗಿದೆ ಬಳಗದ ಮನೆ, ಬಳಗ ಅಂದ್ರೂ ಕೂಡ ಎಲ್ಲ ಒಂದೇ ತರ ಇರ್ಬೇಕಂತಿಲ್ಲಲ್ಲ. ಅದರಲ್ಲಿ ನಾವೆಲ್ಲ ಸೇರಿ ಆ ದೊಡ್ಡ ಕಟ್ಟೆ, ಆ ಕಟ್ಟೆ ಮೇಲೆ ಕೂತ್ಕೊಂಡು ದೇವ ಅಂತ ದೇವರು ಶುರು ಮಾಡಿದ ಕೂಡಲೇ ಆ ಮೊದಲೇ ಕೂತಿರ್ತಾ ಇದ್ರು ಮಿಕ್ಕವರೆಲ್ಲ. ಅವರು ಬಳಗರೆ ಬಂದ್ರಪ್ಪ ಈ ಗುಂಪು ನಡೀರಿ ಬೇರೆ ಕಡೆ ಹೋಗೋಣ, ಅವರೆಲ್ಲ ಮೋಡಿ ಮೊದಲ್ಕೊಂಡು ಎಲ್ಲ ಮಾತಾಡೋರು. ಅವರಿಗೆ ಸುಳಾಗಿ ತಾಳ ಅಂದ ಕೂಡಲೇ ಪರಮ ವಿರಕ್ತಿ ಅವರಿಗೆ. ಅದು ನೋಡಿ ಸಾಕಿ ಗುಂಪೆಲ್ಲ ಬಂತು ನೆದ್ದೋಗೋಣ ಅಂತ ಅವರಿಗೆ ಕರ್ಣ ಕಟ್ಟೋರ ಇವೆಲ್ಲ ಮಾತುಗಳು ಕೇಳಿಕ್ಕಾಗುತ್ತಾ ಹೊಟ್ಟೋಗ್ತಾ ಇದ್ರು. ಆತರ ಅವರು ಸದಾಕಾಲ ಹರಿಯನ್ನೇ ಚಿಂತನೆ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ ಹೇಳ್ತಾರೆ, ಜಡವತ್ ತನ್ಮನಸ್ಸದ. ಇನ್ನು ಅವರು ಪ್ರಹ್ಲಾದರಾದರು ಅಂದ್ರೆ ಹೇಗಿರ್ತಾರೆ ಅಂತ ನಮ್ಮ ಕಲ್ಪನೆ. ನಮ್ಮ ಥರ ಇರ್ತಾರಾ? ಹೇಗಿರ್ತಾರೆ? ಅವರು ನಮ್ಮ ಥರನೇ ಇರ್ತಾರೆ. ನಮ್ಮ ಥರನೇ ಊಟ ಮಾಡ್ತಾರೆ, ತಿರುಗಾಡ್ತಾರೆ, ಕೂಡ್ತಾರೆ, ಹೇಳುತ್ತಾರೆ. ಶಯಾನಹ ಪರ್ಯಟನ್ ಅಶ್ನನ್ ಪ್ರಭಿಬನ್ ಬ್ರುವನ್, ಮಲಗಿದ್ರು, ಎದ್ದರು, ಕೂತರು, ತಿರುಗಾಡಿದ್ರು, ಮಾತಾಡಿದರು, ಏನ್ ಮಾಡ್ತಾ ಇದ್ರು? ನಾನು ಸಂದಧ ಏತಾನಿ ಗೋವಿಂದ ಪರಿದಂಭಿತ. ಶ್ರೀಹರಿಯನ್ನೇ ಚಿಂತನೆ ಮಾಡ್ತಾ ಇದ್ದಾರೆ. ಈ ಯಾವ ಕಾರ್ಯದ ಮೇಲೆ ಅದರ ಮೇಲೆ ತಲೆ ಇಲ್ಲ, ಎಲ್ಲ ಮಾಡ್ತಾ ಇದ್ದಾರೆ, ಆದರೆ ಶ್ರೀಹರಿಯಲ್ಲೇ ಮನಸ್ಸಿಟ್ಟು ಹೋಗ್ತಾ ಇದ್ದಾರೆ. ಅಲ್ಲಿ ನಮ್ಮ ಸಂಶಯ, ಇಷ್ಟೆಲ್ಲ ನಮ್ಗ್ಯಾಕೆ ಹೇಳ್ತಾ ಇದ್ದೀರಾ? ನೀವು ಹಾಗೆ ಆಗ್ಬೇಕು. ಅದಕ್ಕೆ ತಾನೇ ಹೇಳೋದು, ನಾವು ಇಂಟೆಲಿಜೆನ್ಸ್ ಏನ್ ಮಾಡ್ತೀವಿ ಎಲ್ಲ ಕೇಳಿದ್ಮೇಲೆ. ಪ್ರಹ್ಲಾದ್ ಆದ್ರೆ ದೊಡ್ಡವ್ರಿ, ಅವ್ರು ಹಾಗಿರ್ತಾರೆ, ನಾವು ಹೀಗೆ ಇರ್ಬೇಕು, ಅವ್ರು ಹಾಗೆ ಇರ್ತಾರೆ ಅಷ್ಟೇ ಅಂತ ಹೋಗ್ತಾ ಇರ್ತೀವಿ ನಾವು. ನಾವು ಹಾಗೆ ಆಗ್ಬೇಕು. ನಾವು ಹಾಗೆ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು? ಟ್ರೈ ಮಾಡಿ, ಬರಲ್ಲ, ಇನ್ನ ರಿವರ್ಸ್ ಆಗ್ತಾ ಇರ್ತೀವಿ. ಅದಕ್ಕೆ ಒಳಗೆ ಹೇಳ್ತಾರೆ, ಪ್ರಹ್ಲಾದರಾಜರ ಒಳಗಿದ್ದು ಅವರ ಸಾಧನೆ ಮಾಡಿಸಿದ ಭಗವಂತ ಯಾರೋ ಅವನೇ ನನ್ನ ಹೃದಯದಲ್ಲಿರುವ ಸ್ವಾಮಿ ಎಂದು ಚಿಂತನೆ ಮಾಡಿದ್ರೆ ಈಸಿ ಅಪ್ಲಿಕೇಶನ್. ಅವನೇ ಎಲ್ಲ ನಮಗೆ ಗುಣಗಳೆಲ್ಲ ಚೂರು 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 ಕೊಟ್ಟು ಪ್ರಾಕ್ಟೀಸ್ ಮಾಡಿಸ್ತಾ ಬರ್ತಾನೆ. ಅದೇ ನೋಡಿ, ನಮ್ಮ ಸ್ವಾಮಿ ಹರಿರನಿತ್ಯಂ ಸರ್ವಸ್ವ ಪತಿರೇವ ಚ ನಂತರ ಹೇಳುತ್ತಾರೆ. ಎಲ್ಲಾ ಕಡೆ ಆ ಭಗವಂತನ ಚಿಂತನೆ ಮಾಡುತ್ತಾರೆ. ಕೆಲವೊಮ್ಮೆ ನಗುತ್ತಾರೆ ಗಟ್ಟಿಯಾಗಿ, ಕೆಲವೊಮ್ಮೆ ಅಳುತ್ತಾರೆ, ಕೆಲವೊಮ್ಮೆ ವಿಶೇಷವಾಗಿ ಉದ್ಗಾಯತಿ ಕ್ವಚಿತ್ ಆ ಭಗವಂತನ ಗಾನವನ್ನೇ ಮಾಡ್ತಾ ಇರ್ತಾರೆ. ಇನ್ನೊಂದ್ಸಲ ಹರೇ ಗೋವಿಂದ ಅಂತ ಗಟ್ಟಿಯಾಗಿ ಚೀರತಾ ಇರ್ತಾರೆ. ಕೆಲವೊಮ್ಮೆ ಉತ್ಪುಲಕ ಮೈಯೆಲ್ಲ ರೋಮಾಂಚನಾಗಿ ಕಣ್ಣಲ್ಲಿ ನೀರು ಬರುತ್ತಾ ಹಾಗೆ ಎದ್ದು ಬಿಡುತ್ತಾರೆ. ಇನ್ನೊಂದ್ಸಲ ಹುಚ್ಚರಂತೆ ಕುಣಿತಾ ಇರ್ತಾರೆ. ಇನ್ನೊಂದು ಸಲ ತನ್ಮಯ ಅನುಚಕಾರ ಆ ಭಗವಂತನೇ ಚಿಂತನೆ ಮಾಡ್ತಾ ಇರ್ತಾರೆ. ಗುರುಗಳು ಹೇಳಿದ್ದು ದೇವ ಹೀಗ್ ಮಾಡಿದ ಅಂತ ಹೇಳಿದರೆ ಆ ಮಾಡಿದ್ದನ್ನೇ ನೆನೆಸ್ತಾ ತಾವು ಹಾಗೆ ಮಾಡ್ಲಿಕ್ಕೆ ಹೊರಡುತ್ತಾರೆ. ಆ ಚಿಕ್ಕ ಹುಡುಗ, ನಾವು ಇಲ್ಲಿರಬಾರ್ದು, ಅಲ್ಲಿ ಹೋಗ್ಬೇಕು. ಆ ಇಂದ್ರ ಭವನ ದೊಡ್ಡ ಭವನದಲ್ಲಿ ಯಾರು ಇಲ್ಲ, ಓಡಿಸ್ಬಿಟ್ಟಿದ್ದಾನೆ ಯಾರು ಇಲ್ಲ ಅಂತ. ಅದರಲ್ಲಿ ಆ ಚಿಕ್ಕ ಕೂಸು, ಮೂಲೆಗೆ 5-6 ವರ್ಷದ ಕೂಸು ಕೂತ್ಕೊಂಡು ಯಾರು ಇಲ್ಲದೆ ಹೀಗೆ ಅಳತಾ ಕೂತಿದ್ದಾನೆ ಅಂದ್ರೆ ಹೇಗಿರುತ್ತೆ ಮನಸ್ಸಿಗೆ? ಆ ರೀತಿಯಾಗಿ ಆ ಕೂಸನ್ನ ವರ್ಣನೆ ಮಾಡುತ್ತಾ ಕೊನೆಗೆ ಹೇಳ್ತಾರೆ, ಅಸ್ಪಂದ ಪ್ರಾಣ, ಪ್ರಾಣದ ಬಡಿತವೂ ನಿಂತು ಹೋಗಿದಂತೆ ಕೆಲವೊಮ್ಮೆ. ಆಥರ್ ಭಗವಂತನ ಚಿಂತನೆ ಮಾಡ್ತಾ ಇದ್ದಾರೆ. ಇಂಥ ಮಹಾಭಾಗವತನ ಮೇಲೆ ಕೊಲ್ಲಬೇಕು ಅಂತ ಹೊರಟವನೇ ಹಿರಣ್ಯಕಶಿಪು ಅಂದರು. ಅಪ್ಪ, ಇಂಥ ಒಳ್ಳೆ ಹುಡುಗನ್ನ ಕೊಲ್ಲಬೇಕು ಅಂತ ಮನಸ್ಸಾಗ್ರಿ ಬಂತು ಅಂದ್ರೆ ಅದು ಹೇಳುತ್ತೀವಿ. ಇಂಥ ಹುಡುಗನನ್ನ ಕರ್ಕೊಂಡು ಹೋಗಿ ಶಾಲೆಗೆ ಹಾಕಿದ್ರು. ಎಲ್ಲಿ? ಚಂಡಾಮರ್ಕರ ಕಾನ್ವೆಂಟ್ಗೆ ಹಾಕಿದ್ರು. ಕಾನ್ವೆಂಟ್ ಅಂತ ಯಾಕೆ ಹೇಳ್ತೀರಾ? ಎಲ್ಲಿ ಮೋಕ್ಷದ ಪಾಠ ಇರಲ್ಲೋ ಅದನ್ನು ಕಾನ್ವೆಂಟ್ ಅಂತ ಕರೀತಾರೆ. ಮೋಕ್ಷದ ಪಾಠ ಇದ್ರೆ ಗುರುಕುಲ ಅಂತ ಕರೀತಾರೆ. ಅಷ್ಟೇ ತಾನೆ ಈ ಸ್ಕೂಲುಗಳು ಕಾನ್ವೆಂಟ್ಗಳೆಲ್ಲ ಇವೆ. ಇನ್ನು ಅದೇ ವಾಸಿ, ಹಿರಣ್ಯಕಶಿಪುವಿನ ಕಾಲದಲ್ಲೇ ಸ್ವಲ್ಪ ವಾಸಿ. ಯಾಕೆ? ಧರ್ಮ ಅರ್ಥ ಕಾಮ ಮೂರು ಹೇಳಿಕೊಡ್ತಾ ಇದೆ, ಧರ್ಮವೂ ಹೇಳಿಕೊಡ್ತಾ ಇದೆ. ಧರ್ಮ ಇಲ್ಲ, ಬರೀ ಅರ್ಥ ಕಾಮ, ಹೇಗೆ ಬದುಕಬೇಕು, ಹೇಗೆ ಸಾಯ್ಬೇಕು ಅಂತ ಹೇಳ್ತಾರೆ ಅಷ್ಟೇ ಹೊರತು ಧರ್ಮದ ಕುರಿತು ಚೂರು ಪರಿಚಯ ಇರಲ್ಲ. ಅದಕ್ಕೆ ಅಲ್ಲಿಗೆ ಹಾಕಿದಾಗ ಆ ಮೂರರ ಪಾಠ, ತ್ರಿವರ್ಗದ ಪಾಠವನ್ನ ಕೇಳ್ತಾ ಇದ್ದಾರೆ. ನೋಡಿದ್ರಂತೆ, ಸ್ವರೂಪ ಸದ್ಗ್ರಹಶ್ರಯಂ, ಇದು ತಪ್ಪಾದ ತಿಳುವಳಿಕೆ, ಇದು ಸರಿಯಿಲ್ಲ ಅಂತ ತಿಳ್ಕೊಂಡ್ಬಿಟ್ರಂತೆ ಪ್ರಹ್ಲಾದರಾದರು. ಏನ್ ಮಾಡಿದರು? ಶುಶ್ರುವೇ ನವಪಾಠ ಕೇಳ್ತಾ ಇದ್ರು. ನೋಡೋರಿಗೆ ಅಪಾಯ ಚೆನ್ನಾಗಿ ಕೇಳ್ತಾ ಇದಾರಲ್ಲ ಅಂತ ಏನು ತಲೆಯಾಗಿ ಇಟ್ಕೊಂಡಿಲ್ಲ, ಅವಾಗವ ಬ್ರಷ್ ತೆಗ್ದು ಬಿಡ್ತಾ ಇದ್ರಂತೆ, ಬರಲೇಬಾರದು. ಅಫ್ಕೋರ್ಸ್ ನಾವು ಅದೇ ಫಾಲೋ ಆಗ್ತಾ ಇದೀವಿ. ಅವರು ತ್ರಿವರ್ಗದ ಪಾಠಕ್ಕೆ ಮಾಡಿ ನಾವು ಭಾಗವತಕ್ಕೆ ಮಾಡಿದ್ವಿ ಅಷ್ಟೇ. ಪುರಾಣಕ್ಕೆ ಬರೋದು ಯಾಕೆ? ಫ್ರೆಶ್ ಆಗ್ಲಿಕ್ಕೆ ಅಲ್ವಾ? ಫ್ರೆಶ್ ಯಾವಾಗುತ್ತೆ ಹೇಳಿ? ತಲೆ ಮೇಲೆ ಭಾರ ಇದ್ರೆ ಅದು ಇಳಿಸ್ಕೊಂಡ್ರೆ ಫ್ರೆಶ್ ಆಗುತ್ತೆ. ಪುರಾಣ ಕೇಳಿ 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 ತಲೆ ಎಲ್ಲ ಭಾರ ಆಗಿರುತ್ತೆ. ಹೊರಗೆ ಹೋದ ಕೂಡ ಬಿಟ್ಬಿಟ್ರೆ ಫ್ರೆಶ್ ಆಗಿಬಿಡುತ್ತೆ, ಯಾವ ತಂಟೆ ಇರಲ್ಲ. ಮತ್ತ ಮಾರನೇ ದಿವಸ ಪುರಾಣ ಬರುವವರೆಗೂ ಆಕ್ಟಿವ್ ಆಗಿರ್ತೀವಿ ನಾವು. ಇಲ್ಲದಿದ್ದು ಈ ಹೇಳಿದ್ದೆಲ್ಲ ತಲಾಗಿಟ್ಕೊಂಡು ಮನೆ ಹೋಗಿ ಅದು ಚಿಂತನೆ ಮಾಡಿ ಅದನ್ನೇ ಮಾಡುವ ಯಾವ ಹುಚ್ಚರಿದ್ದಾರೆ? ಯಾರೂ ಮಾಡಲ್ಲ. ಅವಾಗ ಯಾರೋ ಅಂದ್ರು, ನಂಗೆ ಡೈರೆಕ್ಟ್ ಆಗಿ ಹೇಳಿದ್ರು ಪಾಪ ಅವರು, ಆಚಾರ್ಯ ಈ ಆಚಾರಗಳು ಯಾವ್ದು ಅನುಷ್ಠಾನ ಮಾಡಲ್ಲ, ನಾವ್ಯಾಕೆ ಮಾಡಬೇಕು ಅಂದ್ರು. ಆಚಾರಗಳೇ ಮಾಡಲ್ಲ, ನಾವ್ಯಾಕೆ ಮಾಡಬೇಕು ಅದು? ಅದಕ್ಕೆ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ, ಈ ಪುರಾಣಕ್ಕೆ ಬರೋದು ಬೇಡ ಅಂತ. ಯಾಕೆ ಹೋಗ್ತೀಯ? ಈ ಆಚಾರಗಳೇ ಸ್ವಯಂ ತಾವ ಅನುಷ್ಠಾನ ಮಾಡಲ್ಲ, ಅನುಷ್ಠಾನ ಮಾಡಲ್ಲ ಅಂದ್ರು. ಏನು ಉತ್ತರ ಕೊಡಬೇಕು ಅವರಿಗೆ? ನೀವಾದ್ರೂ ಏನು ಕೊಡ್ತೀರಾ? ಬೇಕಾದ್ರೆ ಕೇಳಿದ್ರೆ ಬಿಡು ಅಂತ. ಅವರೇ ಹೇಳಿದ್ದು, ನಿತ್ಯ ಬರೋದನ್ನ ಆತನೇ ಹೇಳಿದ್ದು. ನಮ್ಮ ಫ್ರೆಂಡ್ಸ್ ಎಲ್ಲ ಜಗಳಾಡ್ತಾ ಇದ್ದಾರೆ, ಹೇಳು ಆಚಾರಗಳೇ ಯಾವ್ದು ಅನುಷ್ಠಾನ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ, ನಿಂಗೆ ಕನ್ಫರ್ಮೇಶನ್ ಇಲ್ಲ, ಅವ್ರು ಮಾಡ್ತಾರಲ್ಲ ಗೊತ್ತಿಲ್ಲದಂಗೆ ಕಾಲಕ್ಕೆ ನಿಂಗೆ ಹೇಳಿರ್ತಾರೆ, ನೀ ಯಾಕೆ ಮಾಡ್ತೀಯ? ಟೈಮ್ ವೇಸ್ಟ್ ಮಾಡ್ತಾ ಇಲ್ಲ, ವೇಸ್ಟ್ ಅಲ್ಲ. ಹಾಗೆ ಚಿಕ್ಕ ಕತೆ ಹೇಳಿದ್ದಾಯ್ತು, ಕೂತ್ಕೊಳ್ಳಿ, ಚಲ ಒಳ್ಳೆ ಪ್ರಶ್ನೆ ಮಾಡಿದ್ದೀರಾ, ಡೌಟ್ ಇರಬಾರ್ದಲ್ಲ. ಯಾವ ಆಚಾರ ನೋಡಿದ್ರೆ ಇವ್ರು ಮಾಡ್ತಾರೋ ಇಲ್ಲೋ ಇದನ್ನ ಎಲ್ಲ ತಲೆ ಕೊರಿತಾ ಇದೆ. ಸ್ವಾಮಿ ನೋಡಿದಾಗ ಅಷ್ಟೇ, ಇವ್ರು ಮಾಡ್ತಾರೋ ಇಲ್ಲ ಸುಮ್ಮನೆ ಹೇಳ್ತಾ ಇದ್ದಾರೆ ಏನೋ, ನಾನು ಮಾಡ್ಲೋ ಬಿಡ್ಲೋ, ಆ ಸಂಶಯ ಇದ್ರೆ ಕೊರಿತಾ ಇರುತ್ತೆ. ಒಂದು ಚಿಕ್ಕ ಹಳ್ಳಿ, ಹಳ್ಳಿಯಲ್ಲಿ ಎಲ್ಲರಿಗೂ ಅಕ್ಷರ ಬರೀಲಿಕ್ಕೆ ಬರಲ್ಲ, ಓದ್ಲಿಕ್ಕೆ ಬರಲ್ಲ. ನಾವು ಹಳ್ಳಿ ಇರುತ್ತಲ್ಲ, ಓದು ಇಲ್ಲದ ಹಳ್ಳಿಗಳು. ಅವರಿಗೆಲ್ಲ ಏನೋ ರೋಗ ಬಂದಿದೆ, ಸಾಮೂಹಿಕ ರೋಗ. ಸಾಮೂಹಿಕ ವ್ರತ ಮಾಡಿದಂದ್ರೆ ಸಾಮೂಹಿಕ ರೋಗ. ಗುಂಪು ಗುಂಪಟ್ಟಾಗ ಅವಾಗೆಲ್ಲ ಪ್ಲೇಗ್ ಕಲರಾ ಎಲ್ಲ ಬರ್ತಾ ಇತ್ತು. ಸರಿ, ಯಾವುದೋ ರೋಗ ಬಂದಿದೆ, ಡಾಕ್ಟರ್ ಹತ್ರ ಹೋಗಿದ್ದಾರೆ. ಅಲ್ಲಿ ದೂರದಲ್ಲಿದ್ದಾನೆ ಡಾಕ್ಟರ್, ಹೋಗಿದ್ದಾರೆ. ಆತನ ಮೆಡಿಸಿನ್ ಕೊಟ್ಟ, ಒಂದು ವಾರ ಆದ್ಮೇಲೆ ಬನ್ನಿ ಅಂದ. ಸ್ವಾಮಿ ನಮ್ ಬರ್ಲಿಕ್ಕಾಗಲ್ಲ, ನೀವೇ ಪೋಸ್ಟಲ್ಲಿ ಕಳಿಸಿದ್ರೆ ಒಳ್ಳೇದು. ಅವಾಗಂದ ಪ್ರಿಸ್ಕ್ರಿಪ್ಷನ್ ಕಳಿಸ್ತೀನಿ, ಮೆಡಿಸಿನ್ ಕಳಿಸ್ಲಿಕ್ಕೆ ಆಗಲ್ಲ ಅಂದ. ಇಷ್ಟು ಜನಕ್ಕೆ ಮೆಡಿಸಿನ್ ಕಳಿಸಿ ನಾನು ಹೋಗ್ಬಿಡ್ತೇನಪ್ಪ, ಅದರಿಂದ ಮೆಡಿಸಿನ್ ನೀವೇ ತಗೊಳ್ರಿ, ಅಲ್ಲೇ ಹತ್ತಿರ ಎಲ್ಲಾದರೂ ತಗೊಳ್ಳಿ. ಯಾರಿಂದ ಆದರೂ ನಮ್ಗೆ ಓದ್ಲಿಕ್ಕೆ ಬರಲ್ಲ, ಓದಿಸ್ಕೊಳ್ಳಿ, ಪ್ರಿಸ್ಕ್ರಿಪ್ಷನ್ ತಗೊಳ್ಳಿ, ಹೀಗೀಗಿರಿ ಅಂತ ಬರೆದಿರ್ತೇನೆ. ಹೇಗೆ ತಿನ್ಬೇಕು, ಏನ್ ತಿನ್ಬೇಕು, ಏನ್ ತಿನ್ಬಾರ್ದೆಲ್ಲ ಅದಕ್ಕೆ ಕೊಟ್ಟಿರ್ತೇನೆ, ಕೇಳಿ ಅದಕ್ಕೆ ತಕ್ಕಂತ ಮಾಡಿ. ಅವ್ರು ನೋಡಿದ್ರು, ನಮ್ಗೆ ಓದ್ ಬರಲ್ಲ, ಏನ್ ಮಾಡುದು? ಪೋಸ್ಟ್ಮ್ಯಾನ್ ಬರ್ತಾ ಇದ್ದ. ಅವನ ಕೇಳಿದ್ರು, ಏ ನಿಂಗೆ ಓದ್ ಬರುತ್ತಾ? ಬರುತ್ತೆ, ಅದಕ್ಕೆ ನಂಗೆ ಪೋಸ್ಟ್ಮ್ಯಾನ್ ಪೋಸ್ಟ್ ಕೊಟ್ಟಿದ್ದೆ. ಸರಿ, ಹಾಗಾದ್ರೆ ನಮಗೆಲ್ಲ ಓದಿ ಹೇಳಬೇಕು. ಆಯ್ತಪ್ಪ, ಬಂದ ಪೋಸ್ಟ್ಮ್ಯಾನು ಎಲ್ಲ ಓದ್ತಾ ಇದ್ದ. ನೋಡ್ರಿ, ನಿಮಗೆ ನೀವು ಮೊನ್ನೆ ಹೋದ ವಾರ ಬಂದಿದ್ದೀರಾ, ಈ ವಾರ ಮೆಡಿಸಿನ್ ಚೇಂಜ್ ಮಾಡಿದ್ದೀನಿ, ಈ ಮೆಡಿಸಿನ್ ಹೀಗೆ ತಗೋಬೇಕು, ಇದಕ್ಕೆ ಪತ್ತೆ ಹೀಗಿರ್ಬೇಕು, 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 ಎಲ್ಲ ಹೇಳ್ತಾ ಇದ್ದ. ಅದ್ರ ಒಬ್ಬ ಇದ್ದ, ನೀವು ತಗೊಂತೀರಾ ಮೆಡಿಸಿನ್ ಅಂತ ಕೇಳ್ದ ಪೋಸ್ಟ್ಮ್ಯಾನ್. ನಾನ್ಯಾಕ್ ತಗೊಂತೀರಿ ಅಂದ. ಅಲ್ಲ, ನಿಮಗೆ ಈ ರೋಗ ಇದೆಯಾ? ಪಕ್ಕದವರಂದ್ರು, ನಿಂಗೆ ಯಾಕಪ್ಪ ಆತ ಹೇಳ್ತಾ ಇದ್ದಾನೆ ಸಾಕಲ್ಲ. ಹಾಗಲ್ಲ, ಆತನೇ ತಗೊಂತಾ ಇಲ್ಲ ಮೆಡಿಸಿನ್, ನಾವು ತಗೊಂಡ್ರೆ. ಅವ ಪೋಸ್ಟ್ಮ್ಯಾನ್ ಅಂದ, ಅಯ್ಯ ನಾನು ನನ್ನ ಕೆಲಸ ಪೋಸ್ಟ್ಮ್ಯಾನ್, ನಿಮಗೆ ಓದ್ ಬರಲ್ಲ, ನೀವಾಗಿ ಓದ್ಕೊಳ್ಲಿಕ್ಕಾಗಲ್ಲ, ಓದಿದ್ದು ಹೇಳುತ್ತಾ ಇದ್ದೇನೆ. ನನಗೆ ನಿಮ್ಗೆ ಕಾಂಟ್ಯಾಕ್ಟ್ ಅಲ್ಲ, ಡಾಕ್ಟರ್ಗೂ ನಿಮಗೂ ಕಾಂಟ್ಯಾಕ್ಟ್. ಹೌದಲ್ವ? ಡಾಕ್ಟರ್ನ ಕೇಳಿ ಅದು ತಗೊಂಡು ಕೊಟ್ಟಣ ಇಲ್ಲ ಅಂತ ಹೇಳಿ ಅಷ್ಟೇ ಹೊರತು ನನ್ನ ಕೇಳಬೇಡಿ, ನಾವು ಓದಿ ಹೇಳೋಣಷ್ಟೇ. ಅದರಿಂದ ನಿಮಗೆ ಡಾಕ್ಟರ್ ಏನು ಕೊಟ್ಟಿದ್ದಾರೋ ಅದನ್ನ ತಗೊಳ್ಳಿ, ನಿಮ್ಗೆ ಒಳ್ಳೇದಾಗುತ್ತೆ. ಆ ರೋಗ ನನಗಿದ್ದಿದ್ರೆ, ನಿಮ್ಗೆ ಬಂದ ರೋಗವೇ ನನಗಿದ್ದಿದ್ರೆ ತಗೊಂಡ್ರೆ ನನಗೆ ಒಳ್ಳೇದಾಗತ್ತೆ, ತಗೊಂಡಿಲ್ಲ ನಾನ್ ಹಾಳಾಗಿ ಹೋಗ್ತೀನಿ. ನಾನ್ ತಗೊಳ್ಳದಿದ್ರು ನೀವು ತಗೊಂಡ್ರು ಕೂಡ ನಿಮಗೇನು ತೊಂದರೆ ಆಗಲ್ಲ, ನಿಮಗೆ ಕೊಟ್ಟಿದ್ದು ಡಾಕ್ಟರ್ ಅದನ್ನು ತಗೊಳ್ಳಿ. ಹಾಗೆ ಪ್ರವಚನಕ್ಕೆ ಯಾರನ್ನು ಬರ್ತಾರೋ ಅವರೇನು ಅನುಷ್ಠಾನ ಮಾಡ್ತಾರಾ ಇಲ್ಲ ಅಂತ ನೋಡಬೇಡಿ, ಮಧ್ವರ ಇರು ನಿಮಗೆ ಕೊಟ್ಟ ಪ್ರಿಸ್ಕ್ರಿಪ್ಷನ್ ಇದು, ಅವ್ರು ಡಾಕ್ಟರ್ ನಿಮಗೆ ಕೊಟ್ಟಿದ್ದಾರೆ. ನಿಮಗೆ ಸಂಸ್ಕೃತ ಓದ್ಲಿಕ್ಕೆ ಬರಲ್ಲ, ಅರ್ಥ ಆಗಲ್ಲ, ಓದಿ ಪೋಸ್ಟ್ಮ್ಯಾನ್ ನಾವು ಹೇಳ್ತಾ ಇದ್ದೀವಿ, ಆ ರೋಗ ನಮಗೂ ಇದ್ರೆ ನಾವು ತಗೊಂತೀವಪ್ಪ, ತಗೊಳ್ದಂಗ್ರೆ ನಾವೇ ಹಾಳಾಗೋಗ್ತೀವಿ. ಅಯ್ಯೋ ನಾವು ಹಾಳಾಗೋಗ್ತೀವಿ ಅಂತ ಬಿಟ್ರೆ ನೀವು ಹಾಳಾಗೋಗ್ತೀವಿ. ಅದರಿಂದ ಯಾರು ಹೇಳಿದ್ರು ಅವ್ರ ಅನುಷ್ಠಾನ ಮಾಡ್ತಾರಾ ಇಲ್ಲ ಅಂತ ನೋಡಬೇಡಿ, ಹೇಳಿದ್ದನ್ನ ಮಾತ್ರ ತಗೊಳ್ಳಿ. ತಗೊಂಡು ಯಾರು ಹೇಳಿದ್ದು, ಇದು ಪೋಸ್ಟ್ಮನ್ ತಾನು ಪ್ರಿಸ್ಕ್ರಿಪ್ಷನ್ ಕೊಡ್ತಾ ಇಲ್ಲ, ಅನುಷ್ಠಾನ ಮಾಡುವ ಮಧ್ವರಾಯ ಕೊಡ್ತಾ ಇದ್ದ, ನಿಮಗೆ ಕಂಪಲ್ಸರಿ ಅದು ಆಕ್ಷನ್ ಮಾಡುತ್ತೆ, ಆದ್ದರಿಂದ ತಗೊಳ್ಳಿ ಅಂತ ನೆನಪಾಯಿತು ಹೇಳಿಬಿಟ್ಟಷ್ಟೇ, ಇನ್ನೇನಿಲ್ಲ. ಸರಿ, ತದನಂತರ ಪ್ರಹ್ಲಾದರಾಜರನ್ನ ಆ ಪಾಠಕ್ಕೆ ಹಾಕಿದಾಗ ಅದ್ಯಾವುದು ಅವರು ಸ್ವೀಕಾರ ಮಾಡುತ್ತಾ ಇಲ್ಲ. ಆದರೆ ಮೇಲ್ನೋಟಕ್ಕೆ ಚೆನ್ನಾಗಿ ಓದ್ತಾ ಇದ್ದಂತೆ ಕಾಣ್ತಾ ಇದೆ. ಅವರನ್ನ ಅಪ್ಪನ ಹತ್ರ ಕರ್ಕೊಂಡು ಬರುತ್ತಾರೆ. ಅವಾಗೆ ಅಪ್ಪ ತೊಡೆ ಮೇಲೆ ಕೂಡಿಸಿಕೊಂಡು ಕೇಳಿದ, ಅನುಚ್ಚತಾಂ ತಾತ, ಏ ಪ್ರಹ್ಲಾದ ಒಳ್ಳೆ ಮಾತು ಹೇಳಯ್ಯ, ಮನ್ಯತೆ ಸಾಧಿಯ ಭವಾನ್, ನೀನು ಯಾವುದನ್ನ ಒಳ್ಳೇದು ಅಂತ ತಿಳಿದಂತ ಹೇಳು. ಪ್ರಶ್ನೆ ಸ್ವಲ್ಪ ಟ್ವಿಸ್ಟ್ ಆಗಿದೆ ಅಂದ್ರೆ, ಆತನ ತಲೆಯಲ್ಲಿ ಏನಿದೆ, ಇವನಿಗೆ ಹೇಳ್ಕೊಡೋರು ಯಾರು ಇಲ್ಲ, ಇನ್ನು ಹೇಳೋದು ಶಂಡಾಮರ್ಕರು ಮಾತ್ರ, ಅವರ ಹತ್ರ ಕಲ್ತಿರ್ತಾನೆ ಹೇಳ್ತಾನೆ ಅಂತ ಹೇಳಿದ್ದು. ಇವ್ರು ನಾರದರ ಹತ್ರ ಕಲ್ತಿದ್ದ ಅವನಿಗೆ ಗೊತ್ತಿಲ್ಲ, ಇವ್ರಿಗೆ ಆ ಸಂಕಟ ಪರಿಸ್ಥಿತಿ, ಇವ್ರು ಗುರುಗಳೇ ಅಲ್ಲ, ಇವ್ರು ಹೇಳಿದ ಪಾಠವೇ ಅಲ್ಲ ಅಂತ ಕೂತಿದ್ದಾರೆ. ಹಾಗೆ ಸುಳ್ಳು ಹೇಳ್ಬೋದಲ್ಲ ಅಂದ್ರೆ ಹೇಳಲಿಕ್ಕಿಲ್ಲ, ರಾಜನೊಳಗೆ ಭಗವಂತ ಇರ್ತಾನೆ, ಆದ್ರಿಂದ ಸುಳ್ಳು ಹೇಳಲಿಕ್ಕಿಲ್ಲ. ಎಂಥ ಸಂಕಟ ಪರಿಸ್ಥಿತಿ! ಅದಕ್ಕೆ ಕೇಳಿದ್ದೇನು, ನೀನು ಯಾವುದು ಒಳ್ಳೇದು ಅಂತ ತಿಳಿತೀಯ ಅದು ಹೇಳು. ಹೇಳಬಿಟ್ಟು ಸರಿಯಪ್ಪ, ತತ್ಸಾಧು ಮನ್ಯೇ ಅಸುರವರ್ಯ ದೇಹಿನಾಂ ಸದಾ ಸಮುದ್ವಿಗ್ನ ಧಿಯಾಂ ಅಸದ್ಗ್ರಹಾತ್ ಹಿತ್ವಾತ್ಮಪಾತಂ ಗೃಹಮಂಧಕೂಪಂ ವನಂ ಗತೋ ಯದ್ಧರಿಮಾಶ್ರಯೇತ. ಇದು ಬಹಳ ಒಳ್ಳೇದು ಅಂತ ತಿಳ್ಕೊಂಡಿದ್ದೇನೆ ಮಹಾರಾಜ. ಯಾರು ಅಸುರರಾಜ? ಚಿಕ್ಕ ಹುಡುಗ, 5-6 ವರ್ಷದ ಹುಡುಗ, ಅಪ್ಪ ಪ್ರೈಮ್ ಮಿನಿಸ್ಟರ್ ಆಗಿರ್ಬೋದು. ಅಪ್ಪ ಅಂತ ಕರೀತಾನೋ, ಹೇ ಪ್ರೈಮ್ ಮಿನಿಸ್ಟರ್ ಬಾ ಅಂತ ಕರೀತಾನೋ, ಎಷ್ಟು ಹೊಟ್ಟೆ ಉರಿದು ಹೋಗುತ್ತೆ ಅಪ್ಪನಿಗೆ. ಅಪ್ಪ ಅಂತ ಕರಬೇಕು, ಕರಿತಾ ಇಲ್ಲ. ಅದು ಹೇಳ್ತಾನೆ, 5 ವರ್ಷದ ಹುಡುಗ ಅಪ್ಪನ ಮೇಲಿರಬೇಕಾದಂತಹ ಅಭಿಮಾನ ಬಿಟ್ಟಿದ್ದಾನೆ. ಯಾಕೆ? ಹರಿದ್ವೇಷಿ ಆದ್ದರಿಂದ ನಿನ್ನ ಅಪ್ಪ ಅಂತ ಕರೆಯಲ್ಲ ಅಂತ ಸ್ಟ್ರೈಕ್. ಅಪ್ಪ ಅಂತ ಕರೆಯಲ್ಲ, ಅಸುರರಾಟ್ ಅಸುರವರ್ಯ ಅಂತಲೇ ಕರೆಯೋದು. ಯಾಕದು ಕರೆಯೋದು ಅಂದ್ರೆ, ಸ್ವಾಮಿ ಭಗವಂತ ಇದ್ದಾನೆ ಅವನನ್ನ ಸಂಬೋಧನೆ ಮಾಡುತ್ತೇನೆ ಅಂತ ದೀಕ್ಷಾ. ಇದು ಭಾಗವತ್ ಧರ್ಮ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ, ಹೇ ಅಸುರರಾಜ, ಇದು ಒಳ್ಳೇದು ಅಂತ ತಿಳಿದಿದ್ದೇನೆ. ಏನದು ಹೇಳ್ತಾರೆ? ದೇಹಿನಾಂ ಸದಾ ಸಮುದ್ವಿಗ್ನ ಧಿಯಾಂ, ಯಾವಾಗ್ಲೂ ಉದ್ವೇಗ ಟೆನ್ಷನ್ ಇಂದ ಒದ್ದಾಡುವಂತಹ ಜೀವರಾಶಿಗಳಿಗೆ ಒಂದೇ ಒಂದು ಒಳ್ಳೇದು. ಏನದು? ತಪ್ಪಾದ ತಿಳುವಳಿಕೆಯಿಂದ ಇದೆಲ್ಲ ಬರ್ತಾ ಇದೆ. ಏನದು ಅಂದ್ರೆ, ಎಲ್ಲ ನನ್ ಸುತ್ತ ಇರುವ ವ್ಯಕ್ತಿಗಳು ಪದಾರ್ಥಗಳು ಎಲ್ಲ ಶಾಶ್ವತ ಅಂತ ತಿಳಿದದ್ದು ತಪ್ಪು, ಅವೆಲ್ಲ ನಾನು ಶಾಶ್ವತ ಇಲ್ಲೇ ಇರ್ತೇನೆ ಅಂತ ತಿಳಿದದ್ದು ತಪ್ಪು, ಇವೆಲ್ಲ ನನ್ನ ಅಧೀನ ಅಂತ ತಿಳಿದದ್ದು ತಪ್ಪು, ಆ ಶರೀರ ನನ್ನಿಂದ ಬೇರೆ ಇರುವಾಗ ಅದರ ಮೇಲೆ ಅಭಿಮಾನದಿಂದ ನಾನೇ ಶರೀರ ಅಂತ ತಿಳಿದದ್ದು ತಪ್ಪು. ತಿಳಿದಿಲ್ವಾ? ನಾನೇ ಶರೀರ ಅಂತ ಅಂದ್ಕೊಂಡಿಲ್ವಾ? ಬೆಳಿಗ್ಗೆ ಎದ್ದು ಕನ್ನಡಿ ನೋಡಿದಾಗ ಅದೇ ಎಲ್ಲ ಮಾಡೋದು ಒಂದು ಗಂಟತ್ತು, ನಾನೇ 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 ಎಷ್ಟು ಚೆನ್ನಾಗಿದ್ದೇನೆ ಅಂತ ನೋಡೋದು ಒಂದು ಗಂಟೆ, ನಾನೀಗ ಅಲ್ಲೇ ಮಾಡ್ತೀವಲ್ಲ, ಅಲ್ಲೇ ಅಷ್ಟನುಸಂಧಾನ, ದಿನಕ್ಕೊಂದು ಗಂಟೆ ಅನುಸಂಧಾನ ಮಾಡಿದ್ರೆ ಜೀವನ ಅನುಷ್ಠಾನಕ್ಕೆ ಬರಲ್ವಾ? ಅದೇ ಬರ್ತಾ ಇದೆ, ನಾನೇ 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 ಅಂತ. ಎಲ್ಲ ತಪ್ಪು ತಿಳುವಳಿಕೆ, ತಪ್ಪು ತಿಳುವಳಿಕೆ ಬರ್ತಾ ಇದೆ. ದೇವ ಸುಖ ಕೊಡ್ತಾ ಇದ್ದರೆ ಪದಾರ್ಥ ಸುಖ ಕೊಡುತ್ತೆ, ವ್ಯಕ್ತಿಗಳು ಸುಖ ಕೊಡ್ತಾರೆ ಅಂತ ತಪ್ಪು ತಿಳುವಳಿಕೆ. ಎಲ್ಲಾ ತಪ್ಪೇ. ಸಾಧನೆಗೆ ಹೊರಟಾಗ ದೇವರೇ ಎಲ್ಲ ಮಾಡಿ ಮಾಡಿಸ್ತಾ ಇದ್ರೆ ಎಲ್ಲಾ ಕಷ್ಟಪಟ್ಟು ಎಲ್ಲಾ ಮಾಡಿದ್ದಾಯಿತು, ನೀ ಮಾಡಿಸಿದ್ದು ಎಂಬ ಎಚ್ಚರ ಇಲ್ಲ, ನಾ ಮಾಡಿದೆ ಎಂಬ ತಪ್ಪು ತಿಳುವಳಿಕೆ. ಅದರಿಂದ ಆಚಮನ ಮೊದಲುಕೊಂಡು ಪ್ರತಿಯೊಂದು ಕೂಡ ನೂರಾರಲ್ಲ ಸಾವಿರಾರು ನೀಲಿ ಜನ್ಮಗಳು ಬರಲಿಕ್ಕೆ ಕಾರಣ ಆಗುತ್ತೆ. ಮೇಲ್ನೋಟಕ್ಕೆ ಸಾಧನ ಮಾಡಿದ್ದೇನದು, ಅದರಿಂದ ನಾನಾ ಜನ್ಮಗಳು ಬರ್ತಾ ಇವೆ. ಇದೆಲ್ಲ ತಪ್ಪು ತಿಳುವಳಿಕೆಯಿಂದ ಆಗ್ತಾ ಇದೆ. ಇಂಥ ತಪ್ಪು ತಿಳುವಳಿಕೆಯಿಂದ ಒದ್ದಾಡುವ ಜನರು ವಿಶೇಷ ಏನು ಮಾಡಬೇಕಯ್ಯ? ಹಿತ್ವಾತ್ಮಪಾತಂ ಗೃಹಮಂಧಕೂಪಂ ವನಂಗತೋ ಯದ್ಧರಿಮಾಶ್ರಯೇತ. ನಮ್ಮನ್ನ ಹಾಳು ಮಾಡುವ ಈ ಮನೆಯನ್ನ ಬಿಟ್ಟು ಶ್ರೀಹರಿಯ ಪದಾರವಿಂದವನ್ನ ಕಾಡಿಗೆ ಹೋಗಿ ಹಿಡಿಯೋದೇ ಶ್ರೇಯಸ್ಕರ ಅಂತ ಹೇಳಿದ್ರು. ಹಾಗಾದ್ರೆ ಮೈಸೂರಿನಾಗಿರೋರೆಲ್ಲ ಇದು ಬಿಟ್ಟು ಕಾಡಿಗೆ ಹೋಗಿ ಕೂಡಬೇಕು? ಅವರೆಲ್ಲ ಗೃಹ ಅಂದ್ರೆ ಯಾವುದು ಅಂದ್ರೆ, ನಮಗೆ ಮೋಹ ಬರಲಿಕ್ಕೆ ಕಾರಣವಾದ ನಮ್ಮ ಮನಸ್ಸು. ನಾಲ್ಕು ಗೋಡೆ ಅದು ನಮ್ಮನ್ನ ಹಾಳು ಮಾಡಲ್ಲ, ಸುತ್ತು ಇರುವ ನಮ್ಮ ಹೆಂಡತಿ ಮಕ್ಕಳು ಗಂಡ ಮಕ್ಕಳು ಅವರೇನು ನಮ್ಮನ್ನ ಹಾಳು ಮಾಡಲ್ಲ. ಅವರೇನು ಕೇಳ್ತಾರೆ, ಅಪ್ಲಿಕೇಶನ್ ಹಾಕೊಂಡ ನಮ್ಮೇಲೆ ದುರಭಿಮಾನ ಮಾಡಿ ಅಂತ. ಯಾರು ಪಾಡಿಗೋಗಿದ್ದಾರೆ? ನಾವೇ ನಮ್ಮಲ್ಲಿ ದುರಭಿಮಾನ ಬೆಳೆಸಿಕೊಂಡ ದುರಭಿಮಾನ ಏನಿದೆ ಅದು ನಾವು ಹಾಳಾಗ್ಲಿಕ್ಕೆ ಕಾರಣ ಆಗ್ತಾ ಇದೆ. ಇಂಥ ದುರಭಿಮಾನವೆಂಬ ಮನೆಯನ್ನ ಬಿಟ್ಟು ನಾವು ಒಳಗಿರುವ ವನಕ್ಕೆ, ವನ ಅಂದರೆ ನಾಡಿಗಳ ಕಾಡೆ ಶರೀರ, ಅಲ್ಲಿ ಒಳಗೆ ಹೋಗಿ ಪ್ರಧಾನ ನಾಡಿಯಲ್ಲಿ ಇರತಕ್ಕಂತಹ ಶ್ರೀಹರಿ ಬಿಂಬಮೂರ್ತಿಯ ಪದಾರವಿಂದವನ್ನ ಶರಣಾಗತರಾಗುವುದೇ ಶ್ರೇಯಸ್ಕರ ಅಂತ ಹೇಳಿದರು. ಇದಕ್ಕೆ ಅನೇಕ ಅರ್ಥಗಳು ಕೂತಿವೆ, ಅದನ್ನು ನಾಳೆ ನೋಡೋಣ ಎಂಬಲ್ಲಿಗೆ ಶ್ರೀಕೃಷ್ಣ.
Thank you.